ஓங்கார ஏவா எச்ச அந்நாலாதீதம் ததப்பி ஓங்கார ஏவா சர்வம் ஏதத் பிரம்மா அயமாத்மா பிரம்மா சோயமாத்மா சதுஷ்பாத். அதரல்லி சோயம் விஷ்ணு ரமா பிரம்ம ருத்ரார் அனந்தாதிக சதா ஆதானாத ஆதான அதன கர்த்ருத்வாத் ஆத்மா தேஷாம கோச்சர இதி மண்டூக ரூபி சந்தரஸ்ய வருடஸ்ருதிம் விதி ஹரிவம்சேஷு ஜாகரிதஸ்தானோ பஹி ப்ரஜ்ஞஹ சப்தாங்கஹ ஏகோனவிம்சதி முகஹ ஸ்தூலஹுக் வைஸ்வானரஹ பிரதம பாதஹ ஸ்வப்னஸ்தானோ அந்தஃ ப்ரஜ்ஞஹ சப்தாங்கஹ ஏகோனவிம்சதி முகஹ ப்ரவிவிக்தஹுக் தைஜஸோ த்விதீய பாதஹ. அதுக்கெல்லாம் அர்த்தம் ஹேடித். அதரல்லி விநாயகஸ்து விஸ்வஸ்ய தியானாதைத் கஜவத்ரதாம் ததைவ தைஜஸ தியானாத் த்ரித்யானாத் இந்திர இந்திரதாம் விஸ்வம் ஸ்தூலம் சமுத்திஷ்டம் சர்வகம்யத்வ ஹேதுதஹ தத்சம்பந்தி நரோ அநாசாத் வைஸ்வானர உதாஹ்ருதஹ விநாயகஸ்து விஸ்வஸ்ய தியானாதைத் கஜவக்ரதாம் ததைவ தைஜஸ தியானாத் த்ரித்யானாத் இந்திர இந்திரதாம். விஸ்வ தைஜஸர தியானதிந்த கணேசனிக கஜமுக பந்து மூரு ரூப தியான மாதிரிந்த இந்திரதேவரிக்கு ஏன் பந்து இந்திரத்வ பந்து சதுர்தியானாச்ச ருத்ரத்வம் நாலக்கு ரூப தியான மாதிரி விஸ்வ தேஜஸ பிராஜாத்துரிய அதுக்கு ருத்ரத்வம் ஆப ருத்ர ஆப ஜனார்த்தர ருத்ரே ருத்ர பதவி பந்து ஏவம் பூதகுணோ விஷ்ணு சதுராத்மா பராத்பர இது மகாயோகி. ஈ ரீதியாகி இருத்தக்கந்த விஷ்ணுவிரெல்லரிந்த ஆராத்தியனாகிருத்தக்கந்த விஷ்ணுவே பராத்பர சர்வோத்தமனாதவனு பர அந்த சிரேஷ்ட பராத்பர சிரேஷ்டரிகிந்த சிரேஷ்ட ஜாக்ரத் தர்சன சம்ஸ்கார ரூபத்வாத் ஸ்வப்னகந்த யத் பிரவிவக்தந்து தஞான கர காரணோ அந்தர்ஜ்ஞ உச்சதே இது வாராஹே. ஏன் பந்து பிரவிவிக்தான பத பந்து பிரவிவிக்தாந்த இது பிரவிவிக்த புக் அந்த பத இது பிரவிவிக்த அந்தரே ஏனோ அந்த ஜாக்ரத் தர்சன சம்ஸ்கார ரூபத்வாத் ஜாக்ரத் தர்சன சம்ஸ்கார ரூபத்வாத் ஜாக்ரத் தர்சன ஜாக்ரத் அவஸ்தையில் ஏன் கண்டிருத்தோ அதர சம்ஸ்கார ரூபத்வாத் வாசனாஜன்யவாகிறோதிரிந்தனே ஸ்வப்னகந்த எத் ஸ்வப்னதிருத்தக்கத்த பதார்த்தவன்ன பிரவிவிக்தா அந்த கரு பிரிவிவிக்தா டிஃபரெண்ட் பிரவிவிக்தா டோட்டலி டிஃபரெண்ட் ஹொரகி நானே ஆனே ரத்த மாம்ச இதே கனஸ்தலி நானே அதில்ல ஏக்க சம்ஸ்கார வயசுந்த பந்திரோது வக்தி ஃபோட்டோ தேகித்தானே வக்தி இவன் யாரும் ஹெடுத்தார் அவனேனே அது ரத்த மாம்ச ஏனில்ல அதரொழகி அதில் பிரவிவிக்தா ஆ வக்திகிந்த ஏனாகிதே அது விவிக்தா பிரவிவிக்தா டோட்டலி டிஃபரெண்ட் அட் தி சேம் டைம் சிமிலர் அஷ்டே ஹொரத்து அதேனல்ல அதுக்கு அதர் பிரவிவிக்தா அந்த கரீத்தாரே தஜான காரண அந்தர்ஜ்ஞ உச்சதே அந்த ஜான பரல காரண யாரு அந்த அந்தர்ஜ்ஞ ஒழகிர்த்தக்கந்த பரமாத்ம எல்லவன்னு திடதோன கெல்சவன்னு மடஸ்தானே. கண்டார்த்த எஷ்டாகிருத்ததுக்கே ஆகித்தா ஆயின் ஆகே இல்ல ஸ்வல்ப ஆகித்தன ஹவுது 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 சம்பந்த இது யாக்கந்த தகோளோதுக்கு விஸ்வாத்தேஜஸ பிராகி மூர் அவஸ்தா பிரேரக்கனாத்திரிந்த தேகசுத்திக்கோசர தகோபேக்கு அவஸ்தாத்ரயங்கள் தேகக்காகத்தை தேகசித்திக்கோஸ்கரவாக தகொண்டு துரியாத்த புரோஷ்ட மாடிக்கொண்டு சோயம் ஆத்மா சதுஷ்பாத் அஷ்டாயித்து அதுக்கு அர்த்தனும் ஆகித்து நிறைய சஞ்ஞாபி சூத்திரேண அது ஆயிற்று ஸ்வப்னஸ்தானோ அந்த பிரஜ்ஞா சப்தாங்க ஏகோர விம்சதி முக அதாகபேக்கு பிரவிவித்த புக் தைஜசோ த்விதீய பாதஹா ரூபா ரூபம் அந்த அர்த்த பாதசப்தக்கு ஸ்வப்னஸ்தானோ அந்த பிரஜ்ஞா சப்தாங்க ஏகோன விம்சதி முக பிரவிவிக்த புக் தைஜச த்விதீய பாதஹ ஸ்வப்னஸ்தான கண்டார்த்த இல்ல அதில் கண்டார்த்த கொட்டில அவர் அர்த்த கொட்டிதார் வாக்கியங்கள் கொட்டில பிரவிவிக்த புக் தைஜசோ த்விதீய பாதஹ ஸ்வப்னஸ்தான எத்திர ஸ்தித்வா ஜீவ ஸ்வப்ன பதார்த்தான் பசியதி ச ஸ்வப்னஹா. ஜீவ யாவ எல்லி நின்று ஸ்வப்ன பதார்த்தங்களை நோடுத்தானோ அதுக்கேனந்த கரீத்தார் அவன் ஆ ஜீவனன் ஏனந்த கரீத்தாரே ஸ்வப்ன அந்த கரீத்தாரு ஸ்வப்னஸ்தான எத்திர ஸ்தித்வ ஜீவ எல்லிந்து ஸ்வப்ன பதார்த்த காடத்தானோ ஆ ஸ்தலக்கே ஸ்வப்ன ஸ்வப்ன அந்த ஹெசரு ததேவ ஸ்தானம் எஸ்ய சா ஸ்வப்னஸ்தான கண்டதேசஸ்தா இத்தியர்த்த கண்டதேசஸ்த இல் இல்லிதரே விஸ்வ அது ஜாகிரத அவஸ்தை இல்லிதரே அது தைஜச அது ஸ்வப்னாவஸ்தை ஹிருதயதல்லிதரே அது ஸ்வப்னாவஸ்தை சுஷுப்தி அவஸ்தை ஈக அது பிராஜ்ஞ மூரிதே இல்லை அந்த பிரஜ்ஞ அந்த சப்தோ அத்த பாஹ்யார்த்த ஜானஜன்ய வாசனா பரிணாம ரூபார்த்த பரஹா அந்த பிரஜ்ஞா அந்த ஏனோ ಅಂತಃಶಬ್ದೋತ್ರ ಬಾಹ್ಯಾರ್ಥ ಜ್ಞಾನಜನ್ಯ ವಾಸನಾ ಪರಿಣಾಮ ರೂಪ ಅರ್ಥಪರ. ಅಲ್ಲಿ ಅಂತಃಶಬ್ದ ಅಂತಃ ಪ್ರಜ್ಞ, ಬಹಿಹಿ ಪ್ರಜ್ಞಾ ಅಂದ್ರೇನು? ಹೊರಗಿರ್ತಕ್ಕಂಥ ಪದಾರ್ಥಗಳನ್ನು ತಿಳಿಯೋದು. ಅಂತಃಪ್ರಜ್ಞ ಅಂದರೂ ಹೊರಗಿರ್ತಕ್ಕಂಥ ಪದಾರ್ಥಗಳನ್ನು ತಿಳಿಯೋದು. ಪ್ರಜ್ಞ ಇತಿ ಜಾನಾತೇಹಿ ಕಹ, ಪ್ರಜ್ಞಾನ ಪದ ಪ್ರಜ್ಞ ಅಂತಾಗಿದೆ. ಸಪ್ತಾಂಗ ಏಕೋನವಿಂಶತಿ ಮುಖ ಇತಿ ಪಾಗ್ವತ್ ಹಿಂದೆ ಹೇಳಿದ್ರಲ್ಲ, ಅದು ಕೂಡ ಈ ಸಪ್ತಾಂಗ, ಅದು ಕೂಡ ಏಕೋನವಿಂಶತಿ. ಸಪ್ತಾಂಗ ಕಾಮನ್, ವಿಶ್ವನಿಗೂ ಸಪ್ತಾಂಗ, ತೇಜಸ್ಸನಿಗೂ ಸಪ್ತಾಂಗ. ವಿಶ್ವನೂ ಏಕೋ ಸಪ್ತ ಏಕೋನವಿಂಶತಿ ಮುಖ, ತೇಜಸ್ಸನು ಏಕೋನವಿಂಶತಿ ಮುಖ. ಏಕೋನವಿಂಶತಿ ಮುಖ ಪ್ರವಿವಿಕ್ತ ಹುಕ್ ತೇಜಸ್ಸೋ ದ್ವಿತೀಯ ಪಾದ. ಇತ್ತು ಪ್ರವಿವಿಕ್ತ ಹುಕ್ ಅಂದರೆ ಈ ರೀತಿ ಬಾಹ್ಯ ಪದಾರ್ಥಗಳ ವಾಸನಾಜನ್ಯವಾದ ವಸ್ತುಗಳನ್ನು ನೋಡ್ತಾನಾದ್ರಿಂದ ಪ್ರವಿವಿಕ್ತ ಹುಕ್ ಅಂತ ಹೆಸರು. ವಾಸನಾಮಯತೆಯ ಬಾಹ್ಯಾರ್ಥೇಭ್ಯೋ ವಿಯುಕ್ತಾನ್ ಸ್ವಪ್ನಾರ್ಥಾನ್ ಭುಂಕ್ತೆ. ಒಂದು ಭೋಜಯತಿ ಚ, ಭುಂಕ್ತೆ ಭೋಜಯತಿ ಚ, ಪರವ ಸೃಷ್ಟಿ ಮಾಡ್ತಾನೆ, ಇವರಿಗೆ ತೋರಿಸ್ತಾರೆ. ಇತಿ ಪ್ರವಿವಿಕ್ತ ಹುಕ್, ಅದಕ್ಕೆ ಪ್ರವಿವಿಕ್ತ ಹುಕ್ ಅಂತ ಕರೀತಾರೆ. ತೇಜೋಮಯ ಚಿತ್ತಸ್ಥತೆಯ ಚಿತ್ತ ಸಂಬಂಧಿತ್ವೇನ ತೈಜಸ ನಾಮ ಆತ್ಮನೋ ದ್ವಿತೀಯ ಪಾದ ದ್ವಿತೀಯಂ ರೂಪಮಿತ್ಯರ್ಥ. ತೇಜೋಮಯ ಚಿತ್ತಸ್ಥತೆಯ, ಚಿತ್ತ ಅಂಬುದೇನು? ತೇಜೋಮಯ ಭಾಳ ಇಂಪಾರ್ಟೆಂಟ್. ತೈಜಸ ವಿಶ್ವ ತೈಜಸ, ಹತ್ತು ಒಳಗೆ ಹೊರಗಿನಿಂದ್ರಿಯ ಮಾಡಿರೋ ಇದು ಬೇರೆ, ಅಹಂಕಾರ ತತ್ವದ ರೂಪ ಬೇರೆ, ಇದು ಬೇರೆ, ಗೊತ್ತಾಯ್ತಾ? ಅದರಿಂದ ತೈಜಸ ಅಂಬ ಮ್ಯಾಚ್ ಆಗುತ್ತೆ. ತೈಜಸ ಅಹಂಕಾರದಿಂದ ಏನು ಸೃಷ್ಟಿಯಾಗಿದೆ? ಮನಸ್ಸೃಷ್ಟಿಯಾಗಿದೆ. ದೇವತೆಗಳ ದೇಹ ಕೂಡ ತೈಜಸ ಅಹಂಕಾರ, ಭಾಳ ವಿಚಾರ ತಿಳ್ಕೊಳ್ಬೇಕು ಅದನ್ನು. ಮನಸ್ಸು ಭಾರಿ ಫಾಸ್ಟು, ಅದಕ್ಕೆ ತೈಜ ಮೆಟೀರಿಯಲ್ ಬೇರೆ, ಅದಕ್ಕೆ ಈ ಮೆಟೀರಿಯಲ್ ಅಲ್ಲ. ಈ ಮನಸ್ಸಿನ ಮೆಟೀರಿಯಲ್ಲಿಂದಲೇ ದೇವತೆಗಳು ಭಾರಿ ಸೃಷ್ಟಿ ಮಾಡಿರೋದು. ದೇವತೆಗಳು ಬೇಗ ಏನಾಯ್ತು? ಈಗ ಮನೋವೇಗ ಬಂತವ್ರು, ಅರ್ಥ ಆಯ್ತು, ತಕ್ಷಣ ಕಾಣ್ತಾರೆ, ತಕ್ಷಣ ಅಟೆಂಡ್ ಮಾಡ್ತಾರೆ, ಇಮಿಡಿಯೇಟ್ ಕೆಲಸತ್ತೆ. ಯಾತಕ್ಕೆ ಅಂದರೆ ಆ ತೈಜಸ ಅಹಂಕಾರದಿಂದ ಹುಟ್ಟಿರೋದ್ರಿಂದ. ಸೊ ಮನಸ್ಸಿನ ಮೆಟೀರಿಯಲ್ಲು, ದೇವತೆಗಳ ದೇಹದ ಮೆಟೀರಿಯಲ್ ಎರಡು ಒಂದೇ. ನಮ್ಮ ದೇಹದ ಮೆಟೀರಿಯಲ್ ಅದಲ್ಲ, ಅದಕ್ಕೆ ನಮ್ಮ ದೇಹ ಸ್ಲೋ. ನಮ್ಮ ದೇಹ ಸ್ಲೋ ಆಗೋದಕ್ಕೆ ಏನು ಕಾರಣ ಅಂದರೆ ಮೆಟೀರಿಯಲ್ಲೇ ಚೇಂಜ್ ಆಗಿದೆ. ಯಾವ ಮೆಟೀರಿಯಲ್ ಮಣ್ಣಿನ ಮೆಟೀರಿಯಲ್ ಮಾಡ್ತಾನೆ, ಒಡೆದೋಗುತ್ತೆ ಬಿದ್ದರೆ. ಅದೇ ಕಲ್ಲಿನ ಮೈದ್ರು ಮಾಡಿದ್ರೆ ಆಗೋದಿಲ್ಲ, ಲೋಹದಿಂದ ಮಾಡಿದಾಗ ಆಗೋದಿಲ್ಲ. ಆ ರೀತಿ ಆ ಅರ್ಥದಲ್ಲಿ ಅರ್ಥ ಮಾಡಿಕೊಂಡ್ರೆ ಅದನ್ನ ತೇಜೋಮಯ ಚಿತ್ತಸ್ಥತೆಯ, ಅದಕ್ಕೆ ತೈಜಸ ರೂಪ ಅಂದರೆ ಅದೇ. ತೈಜಸ ಅಹಂಕಾರದಿಂದ ಮಾಡಲ್ಪಟ್ಟಂತಹ ವಸ್ತುಗಳಿಗೆ ನಿಯಾಮಕವಾದ ರೂಪ ತೈಜಸ ರೂಪ. ಇದು ತೇಜೋಮಯವಾದ ರೂಪ, ಅದು ಇನ್ನೊಂದು ಅರ್ಥ. ಅದಕ್ಕೆ ಓಜಸ್ತೇಜೋ ದ್ವಿತಿಸರಹ. ಯಾವುದರಲ್ಲಿ? ಪ್ರಾಕೃತ ಗುಣ ಬರುತ್ತೆ, ಪ್ರಾಕೃತ ಗುಣನೇ ಅದು. ಅಹಂಕಾರ ಪ್ರಾಕೃತನೇ, ಪ್ರಾಕೃತದಲ್ಲಿ ವೆರೈಟಿ ಇದೆ. ಲೋಹದಲ್ಲಿ ವೆರೈಟಿ ಇಲ್ವಾ? ಚಿನ್ನ ಹೇಗಿರ್ತದೆ, ಕಬ್ಬಿಣ ಹೇಗಿರ್ತದೆ, ಎರಡು ಲೋಹಗಳೇ. ಆ ಚಿನ್ನದ ಕ್ವಾಲಿಟಿ ಏನು, ಅದರ ಇದೇನು, ಆ ಕಬ್ಬಿಣದ್ದೇನಿರುತ್ತೆ? ಚಿನ್ನ ತುಕ್ಕಿಡಿಯೋದಿಲ್ಲ, ಇದಕ್ಕಾಗಿ ತುಕ್ಕಿಡಿಯೋದು, ಗೊತ್ತಾಯ್ತಾ? ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ತುಂಬ ವ್ಯತ್ಯಾಸ ಇದೆ. ಭೌತಿಕ ಬೇರೆ, ಪ್ರಾಕೃತ ಬೇರೆ. ಭೌತಿಕ ಅಲ್ಲ ಅದು, ತೈಜಸ ಭೌತಿಕ ಅಲ್ಲ, ದೇವತೆಗಳ ದೇಹ ಭೌತಿಕ ಅಲ್ಲ, ಪ್ರಾಕೃತ ಇದೆ. ತೇಜಸ್ಸದೇ ಅದರಲ್ಲಿ ಡಿಫ್ರೆಂಟ್ ಇದೆ. ತೇಜಸ್ಸವಾಗಿರ್ತಕ್ಕಂಥ ಇದರಿಂದ ಮುಂದೆ ಬರ್ತಾ ಬರ್ತಾ ಏನಾಯ್ತು? ಈಗ ಈ ತೇಜಸ್ ಬಂತು, ಆ ತೇಜಸ್ ಹೊಂದಿದೆ. ಅಹಂಕಾರ ತತ್ವ ತೇಜಸ್ ಬೇರೆ, ಈ ಪಂಚಭೂತಗಳ ತೇಜಸ್ ಬೇರೆ, ಗೊತ್ತಾಯ್ತಾ? ಈ ತೇಜಸ್ ಏನು? ಭೌತಿಕ. ಆ ತೇಜಸ್ ಭೌತಿಕ ಅಲ್ಲ, ಪ್ರಾಕೃತಿಕ. ತೇಜಸ್ನಲ್ಲಿ ವೆರೈಟಿ ಇರೋದ್ರಿಂದಾಗಿನೇ ವ್ಯತ್ಯಾಸ ಬಂದಾಗ. ಸೊ ಜೀವನದಲ್ಲಿ ಪ್ರಾಕೃತ ಮತ್ತು ತೈಜಸ್ ಭೌತಿಕ ಎರಡೂ ಇದೆ ನಮಗೆ. ಅವ್ರಿಗೆ ತೈಜಸ ಒಂದೇ, ಅವ್ರಿಗೆ ಭೌತಿಕ ಇಲ್ಲ, ಅವ್ರಿಗೆ ಪ್ರಾಕೃತ ಮಾತ್ರ ಇರೋದು. ಅದಕ್ಕೆ ಕ್ವಾಲಿಟಿ ಡಿಫ್ರೆಂಟ್ ಆಯ್ತು. ಈ ಬಟ್ಟೆನೇ ರೇಷ್ಮೆ ಬಟ್ಟೆ ಆಗಿರುತ್ತೆ, ಇವು ಸಾಮಾನ್ಯ ಬಟ್ಟೆ, ಕಾಟನ್ ಬಟ್ಟೆ ಆಗಿರುತ್ತೆ, ಗೊತ್ತಾಯ್ತು? ಎರಡು ಬಟ್ಟೆಗಳೇ, ಅದ್ರ ಮಡಿ ವ್ಯತ್ಯಾಸನೇ ಬೇರೆ ಆಗೋಯ್ತು, ಇದರದೇ ಬೇರೆ ಆಗೋಯ್ತು. ಆ ಥರ ತೈಜಸ ಅಹಂಕಾರದ ರೀತಿ ಬೇರೆ, ಈ ಅಹಂಕಾರದ ರೀತಿ ಬೇರೆ. ಹಾಂ, ಅವಾಗ ಇದು ಮಿಕ್ಸ್ ಆಗುತ್ತೆ, ಅವಾಗ ಪಂಚಭೌತಿಕ ಸೇಡ್ ಬಿಡುತ್ತೆ ಅವರಿಗೆ. ಅದಕ್ಕೆ ಮೂಲದ ಕ್ವಾಲಿಟಿ ಬರೋದಿಲ್ಲ ಅವರಿಗೆ. ಅದಕ್ಕೇನೆ ಭೂಲೋಕದ ಹುಡುಗಕ್ಕೆ ಇಷ್ಟಪಡೋದಿಲ್ಲ ದೇವತೆಗಳು, ಗೊತ್ತಾಯ್ತಾ? ಭೂಲೋಕದ ಯೂನಿಫಾರ್ಮೇ ಬೇರೆ, ಕೈದಿಗಳ ಯೂನಿಫಾರ್ಮ್ ಇದ್ದ ಬೇರೆ ಯೂನಿಫಾರ್ಮ್ ಹಾಕಿಬಿಡ್ತಾರೆ. ಅದನ್ನ ಹಾಕೊಂಡು ಹೊರಗೆ ಓಡಾಡಿದ್ರೆ ಅಸಹ್ಯ ಕಾಣಿಸುತ್ತೆ. ಆ ಥರ ದೇವತೆಗಳು ಲೈಕ್ ಮಾಡೋದಿಲ್ಲ ಇದನ್ನು, ಶಾಪದಿಂದ ಬರ್ತಾರೆ. ಅದಕ್ಕೆ ಶಾಪವಶಾತ್ ಬರೋದಕ್ಕೆ ಅದೇ ಕಾರಣ. ವಾಯುದೇವರಿಗೊಬ್ಬರು ದೋಷ ಇಲ್ಲ, ಯಾಕೆ ಶಾಪವಶಾತ್ ಬರೋದಿಲ್ಲ ಅವರು, ಪರಮಾತ್ಮ ಆದೇಶದಿಂದ ಬರ್ತಾರೆ. ಆದ್ದರಿಂದ ಅವ್ರದ್ದು ಗ್ರೇಟ್ ಆಯಿತು. ಜೈಲೊಳಗೆ ಅವರು ಇದ್ದರು ಕೂಡ ಹೇಗಿದ್ದಾರೆ? ನಿಯಾಮಕರಾಗಿದ್ದಾರೆ, ಜೈಲರ್ ಪೋಸ್ಟಲ್ಲಿದ್ದಾರೆ, ಇವರು ಕೈದಿಗಳಿದ್ದಾಗಿರ್ತಾರೆ. ಅದು ದೇವ ಅಲ್ಲೂ ವಿಶೇಷ. VIP ಕೈದಿಗಳು ಬೇರೆ, ಅವರು ಟಿ ವಿ ಗಿವಿ ಎಲ್ಲ ಕೊಟ್ಬಿಟ್ಟಿರ್ತಾರಲ್ಲ, ಆ ಟೈಪು ಟಿ ವಿ ಒಳಗಿದ್ದಾರೆ ಅಂತ ಅಷ್ಟೇ, ಇನ್ನೇನು ವ್ಯತ್ಯಾಸನೇ ಇರೋದಿಲ್ಲ. ಎಲ್ಲ ಇರ್ತದೆ, ಆದರೆ ಉಳಿದ ಕೈದಿಗಳಿಗೆ ಇದು, ಆಮೇಲೆ ಸಾಮಾನ್ಯ ಶಿಕ್ಷೆ ಬೇರೆ, ಆಮೇಲೆ ಇದು ಬೇರೆ, ರಿಗಾರ್ಡ್ಸ್ ಇಂಪ್ರೂವ್ಮೆಂಟ್ ಬೇರೆ, ಅದರಲ್ಲೂ ವ್ಯತ್ಯಾಸ ಇದೆ. ಆದ್ದರಿಂದ ಸಂಸಾರದಲ್ಲೂ ಕೂಡ ಎಲ್ಲರಿಗೂ ಒಂದೇ ರೀತಿ ದುಃಖ ಇಲ್ಲ, ದುಃಖದಲ್ಲೂ ತಾರತಮ್ಯ ಇರೋದ್ರಿಂದಾಗಿಯೇ ಅದನ್ನ ಸರಿಯಾಗಿ ಯೋಚನೆ ಮಾಡಿಕೊಂಡ್ರೆ ದೋಷ ಬರೋದಿಲ್ಲ. ಜೀವ ಅಂದರೆ ಜೀವತ್ವ ಕಾಮನ್, ಎಲ್ಲ ಜೀವರು ಕಾಮನ್ ಅಲ್ಲ, ಮತ್ತೆ ಜೀವತ್ವ ಅನ್ನೋದು ಕಾಮನ್. ಜೀವತ್ವ ಇದೆಯಲ್ಲ, ವ್ಯಾಪ್ತತ್ವ ಇಲ್ಲ ಜೀವರಿಗೆ, ಅದೇ ರೀತಿ ಪೂರ್ಣತ್ವ ಇಲ್ಲ, ಅದೆಲ್ಲ ಅರ್ಥದಲ್ಲಿ ಕಾಮನ್. ಅಲ್ಲಿ ವೆರೈಟಿ ಇದೆ ಅರ್ಥ ಮಾಡ್ಕೋಬೇಕು. ಕೇಳಿ, ಒಂದೇ ಗ್ರಾಮ್ ಚಿನ್ನ, ಒಂದೇ ಗ್ರಾಮ್ ಕಬ್ಬಿಣ, ಎರಡು ಒಂದು ಗ್ರಾಮು, ಎಷ್ಟು ಡಿಫ್ರೆನ್ಸ್ ಇದೆ? ಇದ್ರ ಬೆಲೆ ಎಷ್ಟು, ಅದ್ರ ಬೆಲೆ ಎಷ್ಟು, ಅವ್ರ ಕ್ವಾಲಿಟಿ ಎಷ್ಟು? ಸೊ ದೇವತೆಗಳದ್ದು ಅಣುದೇಹ, ನಮ್ಮದು ಅಣುದೇಹ, ಆದರೆ ದೇವತೆಗಳ ದೇಹದಲ್ಲಿ ಏನು ವ್ಯತ್ಯಾಸ ಐತೆ ಅಂದರೆ ಕ್ವಾಲಿಟಿ ಡಿಫರೆಂಟ್ ಅದು. ದೇವ್ರದ್ದು ಹಾಗಲ್ಲ, ವ್ಯಾಪ್ತ ಆದ್ದರಿಂದ ಮೂದೋಯ್ತಲೆ. ಲಕ್ಷ್ಮೀದೇವಿಯ ವ್ಯಾಪ್ತಾನೆ, ಅಲ್ಲಿ ಕ್ವಾಲಿಟಿ ಡಿಫರೆಂಟ್. ಮತ್ತೆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ರೂಪ ವ್ಯತ್ಯಾಸ ಇದೆ. ಇದು ಯೋಚನೆ ಮಾಡ್ತಾ ಹೊರಟು ಎವ್ರಿ ಸ್ಟೇಜ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ದೈತ್ಯರಿಗೂ ಭೌತಿಕ ದೇಹನೇ, ಅದರಲ್ಲಿ ಹೆಚ್ಚು ತಾಮಸಾಂಶ ಜಾಸ್ತಿ ಇರುತ್ತೆ. ಅಲ್ಲಿ ಸತ್ವಗುಣ, ಅಲ್ಲೂ ಪಶ್ಚಿಮ ಶುರುವಾಗುತ್ತೆ. ಸತ್ವಗುಣ ಪ್ರಧಾನ, ರಜೋಗುಣ ಪ್ರಧಾನ, ತಮೋಗುಣ ಪ್ರಧಾನ, ಅಲ್ಲೂ ತಾರತಮ್ಯ. ಅದು ಬಟ್ಟೆ ಒಗೆದು ಬಟ್ಟೆ, ಹಳೆ ಬಟ್ಟೆ, ಮೈಲಿಗೆ ಬಟ್ಟೆ ಅಂತ ಹೇಳಿದಾಗೆ ಅದರಲ್ಲಿ ತಾರತಮ್ಯ ಇಲ್ಲ. ಇವತ್ತು ಅದರಲ್ಲೂ ಭಾರಿ, ಅದು ಹರಿದು ಬಟ್ಟೆ, ಇನ್ನು ಮುಂದೆ ಹೋಗ್ಬಿಟ್ಟು ಅರಕು ಬಟ್ಟೆ. ಇದಾಗಿದ್ದು ದೋಷಗಳು ಬಂದಾಗ ದೇಹಾದಿಗಳಲ್ಲಿ ವಿಕಾರ ಬಂದಾಗ ಹರಿದು ಬಟ್ಟೆ ಇದ್ದಾಗ ಲೆಕ್ಕ. ಜೀರ್ಣ ವಸ್ತ್ರ ಅಂತಾರಲ್ಲ, ಜೀರ್ಣ ವಸ್ತ್ರ ಇದ್ದಾಗೆ ಯಾವುದೋ ಒಂದು ಲಿಂಪ್ ಹೋಯ್ತು ಕೆಲವು ಹೇಳ್ತಾರೆ, ಒಂಬತ್ತೊಂಬತ್ತಾಗಿರ್ತದೆ, ಎಲ್ಲ ಪಾರ್ಟ್ಸ್ ಡೂಪ್ಲಿಕೇಟ್ ಅಂತಾರಲ್ಲ, ಹಾಗೆ ಒರಿಜಿನಲ್ ಇಲ್ಲೇ ಇಲ್ಲ, ಎಲ್ಲ ರಿಪ್ಲೇಸ್ ಮಾಡಿಬಿಟ್ಟಿರ್ತಾರೆ. ಆ ಥರ ಆದಾಗ ಏನಾಗುತ್ತದೆ, ರಿಪೇರಿ ಮಾಡಿಸಿದಾಗ ಹಳೆ ಪದಾರ್ಥನ ಯಾರ್ದೋ ಟಿ ವಿದ ಏನೋ ತಂದು ಹಾಕ್ತಿರ್ತಾರೆ, ತಂದಾಗ ಅಡ್ಜಸ್ಟ್ ಮಾಡಿಕೊಟ್ಟಿರ್ತಾರೆ. ಆ ಥರ ಆದರೆ ಒರಿಜಿನಲ್ ಇದ್ದಾಗ ಹೇಗಿರ್ತದೆ, ಒರಿಜಿನಲ್ ಪಾರ್ಟೇ ಬೇರೆ, ದೇವ್ರು ಕೊಟ್ಟಿದ್ದು ಒರಿಜಿನಲ್ಲು. ಆಮೇಲೆ ಮಾಡಿದ್ರೆ ಡೂಪ್ಲಿಕೇಟ್ ಅದು, ಯಾವುದರಲ್ಲೂ ಕೂಡ ಟೆಂಪ್ರರಿ ಲೈಫ್ ಬೇರೆ, ಅದು ಸ್ವಲ್ಪ ಬೆಟರ್ ಬೇರೆ. ಎಷ್ಟೇ ತಾತ್ಪರ್ಯ ವೆರೈಟಿಗಳಿದೆ ಆ ದೃಷ್ಟಿಯಲ್ಲಿ. ದೇಹದಲ್ಲಿ ನಮಗೆ ಕಣ್ಣಿಗೆ ಕಾಣಾಗ ಎಷ್ಟು ವ್ಯತ್ಯಾಸ ಇರಬೇಕಾದ್ರೆ, ಇದು ಶಾಸ್ತ್ರದಲ್ಲಿ ವ್ಯತ್ಯಾಸ ಇರೋದು ಭಾರಿ ಜಾಸ್ತಿ. ಇನ್ನು ಕೂಡ ಅನುಭವಿಸ್ತಾ ಇರೋದು ನಿಯಮನ ಸಾರ ಹುಕ್ ಅಂತಿದೆಯಲ್ಲ ಪದ ಒಂದು, ಬಾಹ್ಯಭೋಗದಲ್ಲಿ ಏನಿದೆ ಯಾಕಿಲ್ಲ, ವಾಸನದ ಒಳ ದೇವರು ಇರಬೇಕಲ್ಲ, ಒಳಗೆ ಇಲ್ಲದವರು ಸಾಧ್ಯನೇ ಇಲ್ವಲ್ಲ. ದ್ರವ್ಯಂ ಕರ್ಮಚ ಕಾಲ ಸ್ವಭಾವೋ ಜೀವ ಯವಚ, ಎಲ್ಲದರಲ್ಲೂ ಪರಮಾತ್ಮ ನಿಯಮ ಒಳಗಿದ್ದಾನೆ. ಆದ್ರಿಂದಾಗಿನೇ ವಾಸನ ಆಮೇಲೆ ಪದಾರ್ಥದಲ್ಲೂ ಯಾರಿದ್ದಾರೆ, ಮತ್ತೆ ಅಲ್ಲಿ ದೇವರಿಲ್ಲ. ಭೋಗಿಸ್ತಾರೆ ಸಾರ ಅಂತಿಲ್ವ, ಈಗ ಸಾರ ಅನ್ನೋ ಪದ ಇಲ್ಲ, ಸಾರಭುಕ್ತ ಅಂತ ಕರೀಲಿ. ನೈವೇದ್ಯ ಕಿಟ್ಟ ದೇವ್ರು ತಗೋತಾನೆ, ಏನರ್ಥ ಸಾರಭುಕ್ತ, ಇದು ಸಾರಭುಕ್ತ. ವಾಸನ ಕನಸಿನಲ್ಲಿ ಯಾವುದೋ ಪಾಯಸ ಮಾಡಿ ಕನಸಿನಲ್ಲಿ ನೈವೇದ್ಯ ಮಾಡಿದೆ ದೇವರಿಗೆ, ಎಂಥ ಸಾರ ಮತ್ತೆ ಸಾರಭುಕ್ತೃತ್ವ ಅಂತಲ್ಲ. ಅಲ್ಲಿ ಗೊತ್ತು ಎಲ್ಲಿ ಭೋಕ್ತೃತ್ವ ಹೇಳ್ತಿರೋ ತಕ್ಕ ದೇವರಿಗೆ ಭೋಕ್ತೃತ್ವ ಹೇಳಲೇಬೇಕು. ಯಾತಕ್ಕೆ ಸ್ವಾಮಿ ಅವನೇನೆ ಭೋಕ್ತೃತ್ವ ಅಂದೇನೆ, ಎಂಜಾಯರ್ ಎಂಜಾಯರ್ ಅಷ್ಟು ಪ್ರಾಪರ್ಟಿ ಇದ್ದಾಗೆ. ಬಟ್ ಪರಮಾತ್ಮ ಸಾರಭುಕ್ತ, ಆದ್ದರಿಂದ ಸ್ವಪ್ನದಲ್ಲೂ ಸಾರಭುಕ್ತ. ನರಕದಲ್ಲಿದ್ದರೂ ಪರಮಾತ್ಮನಿಗೇನಿಲ್ಲ, ದೋಷ ಇಲ್ಲ. ಪ್ರಶ್ನೆ ಬಂತು, ಎರಡನೇ ಅಧ್ಯಾಯ ಹೇಳ್ಬೇಕಾದ್ರೆ ಮೂರನೇ ಅಧ್ಯಾಯ ಪ್ರಾರಂಭದವರು, ನರಕದಲ್ಲಿ ದೇವರಿದ್ದಾನೋ ಇಲ್ವೋ, ಇದ್ದಾನೆ ಅಂದರೆ ದುಃಖ ಆಗಲಿ, ಇಲ್ಲ ಅಂದರೆ ವ್ಯಾಪ್ತಿ ಇಲ್ಲ. ನರಕದಲ್ಲಿ ವ್ಯಾಪ್ತಿ ಇಲ್ಲ ಅಂತಾಯ್ತು, ಅದು ಬೇಕಾದಾಗಿರ್ಬೋದು ನಾವು ಅಂತ ಅರ್ಥ. ನರಕದ ವ್ಯಾಪ್ತಿ ಇಲ್ಲಲ್ಲ, ದೇವ್ರ ಕಾಟ ಇಲ್ಲ ಅಂತಾಯ್ತಲ್ಲ. ಸರಿ, ಇದ್ದಾರೆ ಅಂದರೆ ನಮ್ಮಂತೆ ಅವ್ರು ಹಣೆ ಬರ ಆಯಿತು, ಉತ್ತರ ಕೊಡ್ತಾರೆ. ಪರಮಾತ್ಮನ ನಿಯಾಮಕನಾಗಿರೋದ್ರಿಂದ ದುಃಖ ಇಲ್ಲ. ಇದು ಮಾತ್ರಕ್ಕೆ ಏನೇ ಇರಬೇಕಾಗಿಲ್ಲ. ಇವತ್ತು ಆಸ್ಪತ್ರೆ ಐ ಸಿ ಯುನ ಒಬ್ಬನಿದ್ದಾನೆ, ನೋಡೋಕೊಬ್ಬನು ಹೋಗಿದ್ದಾನೆ. ಐ ಸಿ ಯುಲ್ಲಿ ಇರತಕ್ಕಂಥ ಸ್ಥಿತಿ ಏನೀಗ, ಒದಾಡ್ತಿ ಇವನು ನೋಡಿ ಬಂದ್ಬಿಡ್ತಾರೆ ಒಂದು ನಿಮಿಷದಲ್ಲಿ ಅಷ್ಟೇ. ಇವನಿಗೆ ಆ ದುಃಖ ಇಲ್ಲ, ಇವನಿಗೆ ಅವನ ಅನುಭವಿಸೋ ದುಃಖ ಇವನಿಗಿಲ್ಲ. ಆ ದುಃಖ ಅನುಭವಿಸ್ತಾರೆ ಎಂಬ ಅಟ್ಯಾಚ್ಮೆಂಟ್ ಇರಬಹುದು, ಬಟ್ ಅದೇ ನಾನು ಅನುಭವಿಸ್ತೇನೆ ದುಃಖ ಅವನಿಗಿಲ್ಲ, ಜೊತೆಗಿದ್ರು ಕೂಡ. ಅದೇ ರೀತಿಯೇ ಐ ಸಿ ಯು ಒಳಗೆ ಡಾಕ್ಟ್ರ್ ಇರ್ತಾನೆ ಪಾಪ, ಇನ್ನೂ ಕೂಡ ಅವನು ಪೇಷಂಟ್ ಆಗ್ತಾನಾಗಿದ್ದರೆ ಐ ಸಿ ಯು ಡಾಕ್ಟ್ರ್ ಇಲ್ದವ್ರು ಐ ಸಿ ಯುಳು ಯಾರೋ ಕುಡಿಸೋದೇ ಇಲ್ಲ. ಇನ್ನು ಜಾಸ್ತಿ ಅಟೆಂಡ್ ಮಾಡ್ತಾರೆ ಡಾಕ್ಟ್ರು. ಇಷ್ಟಾದರೂ ಕೂಡ ಅವ್ರಿಗೆ ಏನಿಲ್ಲ, ರೋಗಿ ಎಂಬ ಹೆಸರಿಲ್ಲ. ರೋಗಿ ಎಂಬ ಹೆಸರು ಆಗಿಲ್ಲೋ, ಅವ್ರು ಡಾಕ್ಟ್ರಾಗೇ ಇರ್ತಾರೆ ಹೊರತು ರೋಗಿಗಳಾಗಿರೋದಿಲ್ಲ. ಸೊ ದೇವ್ರು ಇಲ್ಲೇ ಇದ್ರೆ ಏನಿರ್ತಾನೆ, ದೇವರಾಗೇ ಇರ್ತಾನೆ. ಆದ್ದರಿಂದ ಅವನಿಗೆ ದೋಷ ಇಲ್ಲ. ಏನೋ ಅಲ್ಲ ಅಲ್ಲ, ಕಾಮನ್ ಆರ್ಥದಲ್ಲಿ ಕಾಮನ್ ಅಲ್ಲ, ಅದೇ ಹೇಳಿದ್ದು ನಾನು ಅಲ್ಲ ಅಂತ ಹೇಳಿದ್ದು. ಅದಕ್ಕೆ ಜೀವತ್ವ ಅನ್ನೋ ಕಾನ್ಸೆಪ್ಟ್ ಕಾಮನ್ನೇ ಹೊರತು ಜಾತಿ ಗೀತೆ ತೊಗೊಳಕ್ಕೆ ಬರಬಾರ್ದು. ನಿತ್ಯಂ ಬೇಕ ಎಲ್ಲ ಜೀವತ್ವ ಕಾಮನ್ ಆಗಿದೆ, ಆರ್ಥಲ್ಲ ಅಲ್ಲ ಅದು. ಗೊತ್ತಾಯ್ತು, ಈಸ್ ಎ ಸ್ಟೂಡೆಂಟ್ ಅಂತ ಹೇಳ್ತಾ, ಈಸ್ ಎ ಸ್ಟೂಡೆಂಟ್ ನಾಟ್ತಿ ಸ್ಟೂಡೆಂಟ್ ಅಂತ ಇವರಲ್ಲಿ ಕಾಮನ್ ಅಲ್ಲ. ಅವನು ಸ್ಟೂಡೆಂಟ್ ಅಂತ ಅವಂದೇ, ಇವನು ಸ್ಟೂಡೆಂಟ್ ಇವಂದೇನೆ. ಆ ಅರ್ಥದಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟ್ ಅಷ್ಟೇ. ಏನು ಪರಮಾತ್ಮ ಆ ಜೀವ ತರ್ತಾನೆ ಅಲ್ಲಿಗೆ, ದೀವ ಅಲ್ಲಿ ತಂದು ಅವಸ್ಥೆ ಕೊಡ್ತಾನೆ. ಓ ಪರಮಾತ್ಮನ ಮೂವ್ ಮಾಡಿಸ್ತಾನೆ. ಅದಕ್ಕೆ ಸಾಂಶ ಎಂಥ ನಿರಂಶರನ್ನು ಪರಮಾತ್ಮ ಏನು ಮಾಡ್ತಾನೆ, ಚಿಚ್ಚರಿ ರೋಗಿಸಿ ಮೂರು ಪರಮಾತ್ಮ ಬೇಗ ಮಾಡಿ ಬಂದು ಅದು ಅಜಿಂತಾದ್ಭುತ ಶಕ್ತಿ ದೇವರು ಮಾಡೇ ಮಾಡ್ತಾನೆ. ಅರೇ ಹೇಳಲಿಲ್ಲ, ಪ್ರಕೃತಿಯಿಂದ ಮೇಲಿಂದ ಬಂದರೆ ಪ್ರಾಕೃತಿಕ, ಇದು ಭೂತ ಪಂಚಭೂತಗಳು ಸೃಷ್ಟಿ ಶುರುವಾಗಿ ಬಂದರೆ ಪಂಚಭೌತಿಕ. ಮೂಲದಲ್ಲಿ ಎರಡೂ ಪ್ರಾಕೃತನೇ ಅಂತ, ಭೌತಿಕ ಪ್ರಾಕೃತನೇ. ಆದರೆ ಪ್ರಾಕೃತದಲ್ಲಿ ಭೌತಿಕ ಇಲ್ಲ. ಅರ್ಥ ಆಯ್ತಾ? ಈಗ ಈ ಸಕ್ಕರೆ ಎಂದು ಸೇರಿಸಿಬಿಡ್ತಾರೆ, ಸಕ್ಕರೆ ಹಿಟ್ಟು ಸೇರಿಸಿಬಿಡ್ತಾರೆ, ಒಂದು ಇದಾಯಿತು, ಎರಡು ಸೇರಿಬಿಟ್ಟಿದೆ ಈಗಾಗಲೇ. ಸಕ್ಕರೆ ಸ್ಟೇಜ್ನಲ್ಲಿ ಹಿಟ್ಟಿಲ್ಲ, ಹಿಟ್ಟು ಸ್ಟೇಜಲ್ಲಿ ಸಕ್ಕರೆ ಇಲ್ಲ. ಗೊತ್ತಾಯ್ತಾ? ಇನ್ನು ಈ ಸಕ್ಕರೆ ಹಾಕೋವರೆಗೂ ಅದಿನ್ನೂ ಬರೀ ಹಿಟ್ಟಿಂದಾಗಿರ್ತದೆ. ಆ ಥರ ಪ್ರಕೃತಿಯಿಂದ ಬರೋ ಸ್ಟೇಜ್ ಒಂದು, ಭೌತಿಕದಿಂದ ಬರೋ ಸ್ಟೇಜ್ ಒಂದು. ನಮ್ಮದೇನಾಗಿದೆ, ಪ್ರಕೃತಿಯೂ ಆಗಿ ಭೌತಿಕನೇ ಎಲ್ಲ ಆಗೋಗ್ಬಿಟ್ಟಿದೆ. ಅರ್ಥ ಆಯ್ತಾ? ಆದರೆ ಅವ್ರದ್ದೇನಾಗಿದೆ, ಭೌತಿಕ ಸ್ಟೇಜಿಗೆ ಬಂದಿಲ್ಲ ಅವ್ರದ್ದು. ಆದ್ದರಿಂದನೇ ದೇಹದ ಕ್ವಾಲಿಟಿಯನ್ನು ಡಿಫರ್ ಆಗಿಬಿಡುತ್ತೆ. ಇನ್ನು ಮಹಾಲಕ್ಷ್ಮಿ ನಿಯಾಮಕಳಾದ್ರಿಂದಾಗಿನೇ ಇನ್ನೂ ಜಾಸ್ತಿ ಆಗಬೇಕು. ಪರಮಾತ್ಮನ ಯಾವ ಅವರು ನಿಯಾಮನ ಮಾಡೋದ್ರಿಂದಾಗಿನೇ ತ್ರೈಗುಣ್ಯ ವರ್ಜಿತ ವಜಂ ವಿಹುಮಾಧ್ಯಮೀಶಂ, ತ್ರೈಗುಣ್ಯ ವರ್ಜಿತ ಅಂತ ಹೇಳಿಬಿಡ್ತಾರೆ. ಪೂರ್ತಿ ಅಪ್ರಾಕೃತ ಮಹಾಲಕ್ಷ್ಮಿ ಅಪ್ರಾಕೃತನೇ, ಮಹಾಲಕ್ಷ್ಮಿನ ಅಪ್ರಾಕೃತನೇ. ಅದು ಇಬ್ಬರು ಅಪ್ರಾಕೃತಾನೆ. ಯಾಕಂದರೆ ಪ್ರಕೃತಿಯಲ್ಲಿ ಮೀರವರಿದ್ದಾರೆ, ಆದ್ದರಿಂದ ಅವ್ರಿಗೆ ದೋಷ ಇಲ್ಲ. ಆದರೆ ಸ್ವಾತಂತ್ರ್ಯ ಮಾತ್ರ ಇಲ್ಲ, ಅದು ಡಿಫ್ರೆಂಟ್. ಅದು ಪ್ರಕೃತಿ ಸಂಬಂಧಪಟ್ಟಿದ್ದಲ್ಲ ಸ್ವಾತಂತ್ರ್ಯ ಎಂಬುದು ಏನದು, ಪ್ರಕೃತಿ ಸಂಬಂಧಪಟ್ಟ ವಿಚಾರ ಅಲ್ಲ. ಆದ್ದರಿಂದ ಇದಕ್ಕೊಂದು ಸಂಬಂಧ ಇಲ್ಲ. ಹೌದೌದು, ಎಲ್ಲ ಸ್ಥೂಲದೇಹನ ಭೌತಿಕ. ತೃತೀಯ ಪಾದಸ್ಯ ಸ್ಥಾನಂ ವಕ್ತುಂ ಸ್ಥಾನ ಸ್ವರೂಪಂ ತಾವದಾಹ ಎತ್ರೇತಿ. ಆದ್ದರಿಂದ ಮನಸ್ಸು ಕಾಣುತ್ತೆ ಕಣ್ಣಿಗೆ ನಮಗೆ, ಅದಕ್ಕೆ ದೇವತೆಗಳಿಗೆ ಮನಸ್ಸಿಂದ ಅದು ಕಾಣೋದಿಲ್ಲ. ತೇಜಸ್ಸಿನ ದೇಹ ಆದ್ದರಿಂದ ಆಗಿದೆ. ದೇವತೆಗಳು ಯಾತಕ್ಕೆ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಮೆಟೀರಿಯಲ್ ಬೇರೆ ಅದು, ಅರ್ಥ ಆಯ್ತಾ? ಸೊ ದೇವತೆ ಎದುರಿಗಿದ್ರೂ ಕಾಣೋದಿಲ್ಲ ಮನಸ್ಸು ನಮಗೆ. ಆ್ಯಕ್ಚುಲಿ ಮನಸ್ಸು ಕಾಣೋದಿಲ್ಲ, ಬಟ್ ಮನಸ್ಸು ಇದೆ ಅಂತ ಎಲ್ಲರಿಗೂ ಗೊತ್ತಿದ್ದೇನೆ. ನಮ್ಮ ಮನಸ್ಸು ನಮಗೆ ಕಾಣುತ್ತೆ ಹೊರತು ಉಳಿದವ್ರ ಮನಸ್ಸು ಕಾಣೋದಿಲ್ಲ, ಬಟ್ ನಮ್ಮಂತೆ ಅವರಿಗೂ ಇದೆ ಅಷ್ಟೇ. ಆ ಥರ ಅರ್ಥ ಮಾಡಿಕೊಂಡಾಗ ದೇವತೆಗಳ ಸೂಕ್ಷ್ಮತ್ವ, ಅವರ ವೇಗ, ಅವರ ಅದೃಶ್ಯತ್ವ ಎಲ್ಲ ಅರ್ಥ ಆಗುತ್ತೆ. ಪ್ರತಿಯೊಂದು ಅರ್ಥ ಆಗಲಿಕ್ಕೆ ಅನುಕೂಲ ಆಯಿತು. ಏನ ಯಾರು? ಅಲ್ಲ ಅಲ್ಲ ಅಲ್ಲ, ಹೇಳಿದ್ದೇನೆ ಅವರೆಲ್ಲ ಲಕ್ಷ್ಮೀ ಬಿಟ್ಟು ಕೆಳಗಿರೋರೆಲ್ಲ ಪ್ರಾಕೃತ ದೇಹ ಬರಬೇಕು ಅವರಿಗೆ. ಸ್ವರೂಪ ದೇಹ ಬೇರೆ ಇದೆ, ಸಂಸಾರ ಹತ್ರ ಪ್ರಾಕೃತ ದೇಹ ಲೇಪ ಇದೆ ಅವರಿಗೆ. ಅದು ಹೇಗಿರುತ್ತೆ ಅಂದರೆ ತಗ್ದ ಪಟಾಯಮಾನ ಇದ್ದರೂ ಇರಬಾರ್ದು, ಆ ಥರ ಇರ್ತದೆ. ಮಿನಿಮಮ್ ಮೋಸ್ಟ್ ಮಿನಿಮಮ್ ಕಾಂಟ್ರಿಬ್ಯೂಟರ್ ಇರ್ತಾರೆ, ಟೋಕನ್ ಇದ್ದಾಗ ಅಷ್ಟೇ. ಬರ್ತಾ 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 ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅಟ್ಯಾಚ್ಮೆಂಟ್, ಆಮೇಲೆ ಅದು ಡೀಪ್ ಆಗಿಬಿಡುತ್ತೆ. ಉದಾಹರಣೆಗೆ ಒಂದೇ ಒಂದು ಪದಾರ್ಥ ನೋಡಿಬೇಕಾದ್ರೆ, ಇವತ್ತು ಇದಿರುತ್ತೆ ಶೇಂಗಾ ಹಿಂಗೆ ಬೆಳೀತಾರೆ, ಅದು ತೊಗರಿ ಬೇಳೆನೇ ತೊಗೊಳಿಬೇಕಾದ್ರೆ ಬಂದಿರುತ್ತೆ ಮೇಲೆ ನೆನೆ ಹಾಕ್ಬಿಟ್ರೆ ಏನಾಗ್ತಾ ಇಲ್ಲ, ಮೇಲೆ ಸಿಪ್ಲಿ ಬರೋಕ್ಕೆ ಬರುತ್ತೆ. ಇನ್ಸೊಪ್ಪ ಒತ್ತರಿದು ಬರುತ್ತೆ. ಆ ಥರ ಶೇಂಗಾ ಬೆಳೆದ ಮೇಲೆ ಹೀಗಂದ್ರೆ ಸಾಕು, ಕಾಳು ಬಂದುಬಿಡುತ್ತೆ. ಮೊದಲೇ ತೆಗೆದ್ರೆ ಪುಡಿ ಆಗೋಗ್ಬಿಡುತ್ತೆ, ಅದು ಹೋಗ್ಬಿಡುತ್ತೆ ಒಳಗೇನೆ, ಬಿಡಿಸೋಕೆ ಬರೋದಿಲ್ಲ ಸ್ಟೇಜಲ್ಲಿ. ಹಾವಿನ ಪರೆ ಅಂತ ಹೇಳಿದ್ರೆ ಆ ರೀತಿ ಒಂದೊಂದು ಸ್ಟೇಜಲ್ಲಿ ಬಿಡಿಸೋಕೆ ಬಿಡುತ್ತೆ, ಬೇರೆ ಬರೋದಿಲ್ಲ. ಅವ್ರು ಹೇಗಿರುತ್ತೆ ಅಂತ ಕೇಳಿದರೆ ಕವರ್ ಇದ್ದರೂ ಕೂಡ ಹೀಗಂದ್ರೆ ಪಟ್ಟದ್ದು ಬಂದುಬಿಡುತ್ತೆ. ಇವ್ರದ್ದು ಹಾಗೆಲ್ಲ ಬರೋದಿಲ್ಲ, ಇವ್ರು ಸಾಧನೆ ಮಾಡಿ 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 ಕೊನೆಗೆ ಬರಬೇಕು. ಅವ್ರು ಯಾವಾಗಲೂ ಆ ರೀತಿಯೇ ಇರ್ತಾರೆ, ಜಸ್ಟ್ ಮಿನಿಮಮ್ ಕವರಿಂಗ್. ಏನಾಗಿದ್ದಾರೆ ಅದೇ ಹೇಳಿದ್ದೆ ಈಗ, ಸಂಸ್ಕಾರ ಯಾವುದು ಬಾಹ್ಯ ವಸ್ತುಗಳ ಸಂಸ್ಕಾರ ಅಲ್ಲಿ ಬರುತ್ತೆ. ಹೌದು, ಜನ್ಮಾಂತರ, ಜನ್ಮಾಂತರದಾಗಿರುತ್ತದೆ ಅದು ಕೆಲಸ ಇರುತ್ತೆ. ಯಾವ ಜನ್ಮ ನೋಡಿರೋ ಪದಾರ್ಥ ಕಾಣ್ಬೋದು, ಬಟ್ ಏನಾಗಿದೆ ಗೊತ್ತಾ, ಅಲ್ಲಿ ಕಾಂಬಿನೇಷನ್ ಮಿಕ್ಸ್ ಆಗಿರುತ್ತೆ. ಗೊತ್ತಾಯ್ತಾ? ಎಡಿಟ್ ಮಾಡಿಬಿಟ್ಟಿರ್ತಾರೆ ಕಂಪ್ಯೂಟರ್, ಎಡಿಟ್ ಮಾಡೋದು ಯಾರದೋ ತಲೆ ತಂದು ಯಾರಿಗೆ ಹಾಕಿರೋದು, ಯಾರೋ ಹೇಳಿದ್ರು ಅವ್ರು ಅಂಗಾರ ಹಚ್ಕೊಂಡಿದ್ದಿಲ್ಲ ಅಂತೆ. ಗೊತ್ತಾಯ್ತಿಲ್ಲ ಅದಕ್ಕೇನು ಮಾಡಿದ್ರು, ಅಂಗಾರ ಹಚ್ಚಿರುತ್ತೆ ಅಂಗಾರವ ಇನ್ನೊಬ್ರು ತಂದು ಅವ್ರಿಗೆ ಹಚ್ಚಿದ್ದಾರೆ. ಇನ್ನೊಬ್ರು ಇದ್ರ ಟ್ರಿಕ್ ಮಾಡ್ತಾರೆ, ಫೋಟೋಗ್ರಫಿ ಟ್ರಿಕ್ ಇದ್ದಾಗ ಕೈಯೊಳಗೆ ಡ್ಯಾನ್ಸ್ ಮಾಡೋ ಚಿತ್ರ ತೋರಿಸ್ತಾರೆ. ಇವೆಲ್ಲ ಎಡಿಟ್ ಮಾಡಿತ್ತು ಅದೆಲ್ಲ ಕೂಡ. ಗೊತ್ತಾಯ್ತಾ? ಕೈ ಇದೆ ಡ್ಯಾನ್ಸ್ ಮಾಡಿ ಎರಡನ್ನು ಮಿಕ್ಸ್ ಮಾಡೋದು ಹೇಗೆ, ಅದು ಕೂಡ ಉಂಟು. ಈ ಸಿನಿಮಾ ನಾಟಕದಲ್ಲಿ ಏನು ಮಾಡ್ತಾರೆ, ಎಲ್ಲ ಪರಮಾತ್ಮ ಕರೆಸ್ತಾನೆ ಮಾಡಿ ತೋರಿಸ್ತಾರೆ ನಮಗೆ ಎಡಿಟೆಡ್. ಬಟ್ ಎರಡು ಎಡಿಟ್ ಮಾಡೋಕ್ಕಿಂತ ಮುಂಚೆ ಏನಾಗಿದೆ, ಮೆಟೀರಿಯಲ್ ಇರಬೇಕು ಅಲ್ಲಿ, ಇಲ್ಲದ್ರೆ ಎಡಿಟ್ ಮಾಡೋಕೆ ಬರೋದಿಲ್ಲ. ಇದ್ರೆ ಎಡಿಟ್ ಮಾಡ್ಬೋದು, ಇಲ್ಲಿ ಬರೋದಿಲ್ಲ. ಆದ್ದರಿಂದ ಸಂಸ್ಕಾರ ಜನ್ಯ ಅಂಬುದು ಕಾಮನ್ ಆಯಿತು. ಶ್ರವಣ, ಶ್ರವಣ ಅದೊಂದು ಸಂಸ್ಕಾರನೇ. ಈ ದೇವ ಮಕ್ಕಳೆಲ್ಲ ದೇವಗೆ ನೋಡ್ತಾರೆ, ದೇವ ಯಾರು ನೋಡಿದಾರಾ? ದೇವ ಬಂತು ಅಂತ ಯಾಕೆ ಹೇಳ್ತಾರೆ? ಎಲ್ಲಿದ್ದದು ಶ್ರವಣಜನ್ಯವಾದ ಸಂಸ್ಕಾರ. ಸಂಸ್ಕಾರ ಕೂಡ ಶ್ರವಣಜನ್ಯ, ದರ್ಶನಜನ್ಯ ಅನೇಕ ರೀತಿಯಲ್ಲಿರಬಹುದು. ಪಂಚೇಂದ್ರಿಯಿಂದನೂ ದರ್ಶನ ಬರುತ್ತೆ. ಪಂಚೇಂದ್ರಿಯ ಅನುಭವ ಅಂತ ಹೇಳಿದ ತಕ್ಷಣ ಇಲ್ಲಿಂದ ಬರುತ್ತೆ. ಅದೀಗ ಪಂಚೇಂದ್ರಿಯ ಮನಸ್ಸು ಎಲ್ಲ ಸೇರಿ ಅನುಭವ ಬರೋದ್ರಿಂದ ನಮಗೆ ಯಾವುದಾದ್ರೂ ಆಯ್ತು. ಅದಕ್ಕೆ ಹರಡು ಸೀನು ಎನಿಥಿಂಗ್. ಮನಸ್ಸು ಸ್ಥೂಲ ಅಲ್ಲ. ಎಂಥ ಸ್ಥೂಲ ಅಲ್ಲ, ಈ ರೀತಿ ಸ್ಥೂಲ ಅಲ್ಲ. ಫಿಸಿಕಲ್ ಬಾಡಿಯಷ್ಟು ಸ್ಥೂಲ ಮನಸ್ಸಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಅದು ಒಳಗಿಂದ ನೋಡಿ, ಸಿಪ್ಪೆ ಹೇಗಿರುತ್ತೆ ಅದೇ ಆಗಿರುತ್ತೆ. ಎರಡು ಸ್ಥೂಲ ಆದರೂ ಕೂಡ ವ್ಯತ್ಯಾಸ ಇದೆ. ಬರೀ ಪ್ಯಾಕೆಟು ಏನು ತರ್ತಾನೆ, ಪ್ಯಾಕೆಟ್ ಹಾಲು ತರ್ತಾನೆ, ಪ್ಯಾಕೆಟ್ ಸ್ಥೂಲ, ಹಾಲು ಸ್ಥೂಲ. ಗೊತ್ತಾಯ್ತಾ? ಆ ಸ್ಥೂಲದಲ್ಲಿ ಮತ್ತೆ ಸ್ಥೂಲ ಸೂಕ್ಷ್ಮ ವ್ಯತ್ಯಾಸ ಇದೆ. ಸ್ಥೂಲದಲ್ಲಿ ಏನಿದೆ, ಸೂಕ್ಷ್ಮ ವ್ಯತ್ಯಾಸ ಇದೆ. ಸ್ವಲ್ಪ ರಂಧ್ರ ಬಂದಷ್ಟು ಸ್ಥೂಲಕ್ಕೆ ಶುರುವಾಗಿಬಿಡುತ್ತೆ, ಅದು ಕವರ್ ಮಾಡಿರುತ್ತೆ. ಸೊ ಸ್ಥೂಲದಲ್ಲೂ ತಾರತಮ್ಯ, ಸೂಕ್ಷ್ಮದಲ್ಲೂ ತಾರತಮ್ಯ. ಮತ್ತು ಎಲ್ಲರ ದೇವತೆಗಳ ದೇಹ ಎಲ್ಲ ಕೂಡ ಒಂದೇ ರೀತಿ ಸೂಕ್ಷ್ಮತ್ವ ಅಲ್ಲ. ಅಲ್ಲೂ ಕೂಡ ವಾಯುದೇವರ ವೇಗ ಅವರಿಗೆ ಬರೋದಿಲ್ಲ, ಅದಕ್ಕೆ ವಾಯುವೇಗಂ ಅಂತ ಹೇಳಿಬಿಟ್ಟು. ಮನೋಜವಂ ಮಾರುತ ತುಲ್ಯ ವೇಗಂ. ವೇಗದಲ್ಲೂ ಕೂಡ ಕಾರು ಫಾಸ್ಟೇ, ಇಂಪೋರ್ಟೆಡ್ ಕಾರು ಇನ್ನು ಭಾರಿ ಜೋರು ಹೋಗುತ್ತೆ. ಇನ್ನು ಕೂಡ ಪ್ಲೇನ್ ಫಾಸ್ಟೇ, ಎಲ್ಲಕ್ಕಿಂತ ಫಾಸ್ಟ್ ಹೋಗುತ್ತೆ. ಈ ಫಾಸ್ಟ್ ಅಂತಷ್ಟೇ ಎಲ್ಲ ಈಕ್ವಲಿ ಹೇಗೆ ಫಾಸ್ಟ್ ಅಲ್ವೋ, ಪ್ರತಿಯೊಂದರಲ್ಲೂ ತಾರತಮ್ಯ ಇದ್ದಿದ್ದೇನೆ. ಜಡಕ್ಕೆ ಮಾಸಿದ ಮೇಲೆ ವೇಟ್ ಇರಬೇಕಲ್ಲ. ಜೀವಕ್ಕೆ ಎಂಥ ವೇಟ್? ಅಪ್ರಾಕೃತ ಜೀವನ ಸ್ವರೂಪ ಎಸತ್ ಅಕ್ರಾಕೃತ. ಅಪ್ರಾಕೃತಕ್ಕೇನಿಲ್ಲ, ವೇಟೂ ಇಲ್ಲ, ಇನ್ನೊಂದು ಜೊತೆಗೆ ಸಂಘರ್ಷ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕಾಲ ದೇಶ ಎಲ್ಲ ಒಟ್ಟಿಗೆ ಒಂದಕ್ಕೊಂದು ಏನಾಗೋದಿಲ್ಲ. ಟೂ ಥಿಂಗ್ಸ್ ಕೆನಾಟ್ ದಿ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಂಬೋದು ಮೆಟೀರಿಯಲ್ ಆದಾಗ ಮಾತ್ರ ಅನ್ವಯ, ಅಬ್ಸ್ಟ್ರಾಕ್ಟ್ ಥಿಂಗ್ಸ್ ಅನ್ವಯ ಆಗೋದಿಲ್ಲ. ಅನಂತ ಜೀವರು ಒಂದು ಕಡೆ ಇರ್ಬೋದು, ಅನಂತ ಜೀವರು ಒಂದೇ ಜಾಗದಲ್ಲಿ ಇರ್ಬೋದು, ಆದರೆ ಅನಂತ ಇವು ಒಂದೇ, ಅದಕ್ಕಿಂತ ಸೂಕ್ಷ್ಮವಾಗಿ ಜೀವ ಇರ್ತಾರೆ. ಅನಂತ ಪರಮಾಣು ಒಂದು ಕಡೆ ಇರಬಹುದು, ಪರಮಾಣು ಒಂದು ಪರಮಾಣು ಅನಂತ ಜೀವ ಇರೋರು, ಮತ್ತೆ ಒಂದು ಪರಮಾಣುನೊಳಗೆ ಅನಂತ ಜೀವ. ಪರಮಾಣು ಪ್ರದೇಶೇಪಿ ಪ್ರದೇ ಅನಂತ ಪ್ರಾಣಿ ರಾಶಯ ಆಚಾರ್ಯರ ಮಾತದ್ದು. ಅಂದರೆ ಜೀವನ ಸೂಕ್ಷ್ಮತ್ವ ಭಾರಿ ಜಾಸ್ತಿ ಆದ್ದರಿಂದ ಜೀವ ಎಷ್ಟು ಅಂತ ಕೇಳಿದರೆ ಅಪ್ರಾಕೃತನಾಗಿ ಸ್ವರೂಪದಲ್ಲಿ ವೇಟ್ ಇಲ್ಲ ಅವನಿಗೆ, ಬಾಹ್ಯದೇಹಕ್ಕೆ ವೇಟ್ ಇದೆ. ಇವತ್ತು ಸುಮಾರಾಗಿ ಏನು ಮಾಡ್ತಾರೆ, ಬಂಗಾರದಲ್ಲಿ ಇದನ್ನ ಹಾಕಿಬಿಟ್ಟಿರ್ತಾರೆ, ಯಾವುದು ಪಚ್ಚೆಗಿಚ್ಚೆ ಹಾಕಿರ್ತಾರೆ, ಅದ್ರ ವೇಟ್ ಬೇರೆ ಇದ್ರ ವೇಟ್ ಬೇರೆ. ಇರುತ್ತೆ. ಎರಡು ವೇಟ್ ಬೇರೆ, ಬಂಗಾರ ತೂಗ ರೀತಿ ಅದನ್ನು ತೂಗ ರೀತಿ ಬೇರೆ. ಎರಡಕ್ಕೂ ವೇಟ್ ಇಲ್ಲ ಅಂತಲ್ಲ, ಮತ್ತೆ ಕೆಲಸಕ್ಕೆ ನೆಗ್ಲಿಜಿಬಲ್ ವೇಟ್ ಅಂತಾರೆ. ತೂಕ ಮಾಡ್ಬೇಕಾದ್ರೆ ಸೇರಿಸಿ ಹೇಳಿಬಿಟ್ಟು ನೆಗ್ಲಿಜಿಬಲ್ ವೇಟ್ ನೋಡಿ ನಮ್ಗೆ ಗೊತ್ತಾಗುತ್ತೆ. ಸೊ ವೇಟ್ ಇದ್ರೂ ಕೂಡ ಹೇಗೆ ವೇರಿ ಆಗುತ್ತೋ ಅಲ್ಲೂ ಡಿಫ್ರೆನ್ಸ್ ಇದೆ. ಎರಡೂ ಕೂಡ ಅಷ್ಟೇ. ಇವತ್ತು ಡ್ರಾಫ್ಟ್ ವೇರಿ ಆಗುತ್ತೆ, ವೇಗಕ್ಕೆ ಡ್ರಾಫ್ಟ್ಗೆ ವೇಟ್ ಇದೆ, ನೋಟ್ಗೆ ವೇಟ್ ಇದೆ. ಒಂದು ಲಕ್ಷ ರೂಪಾಯಿ ನೋಟ್ಗೆ ಎಷ್ಟು ವೇಟ್ ಇದೆ, ಒಂದು ಲಕ್ಷ ರೂಪಾಯಿ ಡ್ರಾಫ್ಟ್ಗೆ ಎಷ್ಟು ವೇಟ್ ಇದೆ? ವೇಟ್ ಇದೆಯಲ್ಲ ಎರಡಕ್ಕೂ ಕೂಡ ಸೇಮ್ ಲಕ್ಷ ರೂಪಾಯಿ ಇದು, ಆದರೆ ವೇಟ್ ಎಷ್ಟೇ ಇದೆ ಇರುತ್ತೆ? ಸಿಕ್ಕಾಬಟ್ಟೆ ಕಡಿಮೆ ಆಗೋಯ್ತು, ಬಟ್ ಅದು ವೇಟ್ಲೆಸ್ ಅಲ್ಲ. ಅಟ್ ದ ಸೇಮ್ ಟೈಮ್ ಏನಿದೆ ಅದಕ್ಕೆ ವೇಟ್ ಇದೆ. ಸಪ್ರಸ್ಥಾನೋ ಅಂತಃ ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿಯುಕ್ತ ಭುಕ್ತ ಇದಸೋ ದ್ವಿತೀಯ ಪಾದ ತೃತೀಯ ಪಾದಸ್ಯ ಸ್ಥಾನಂ ವಕ್ತುಂ ಸ್ಥಾನಸ್ವರೂಪಂ ತಾವದಾಹ. ಮೂರನೇ ರೂಪ ತಾದು ಪ್ರಾಜ್ಞ ಎತ್ರ ಇತಿ. ಅದು ಇನ್ನೊಂದು ಅರ್ಥ, ಮೊದಲೊಂದು ಅರ್ಥ ಆಚಾರ ಹೇಳಿಬಿಟ್ರಲ್ಲ ಈಗ ವಾಸನಾಜನ್ಯ ಅಂತ. ಇನ್ನೊಂದು ಅರ್ಥ ಪ್ರವಿವ್ಯಕ್ತ ಅಂದರೆ ಕಂಠ ಪ್ರದೇಶ ಬೇರೆ, ವಿಶ್ವ ಈ ಪ್ರದೇಶ ಬೇರೆ, ಸಪ್ರೇಟ್ ಆಯ್ತಲ್ಲ, ಸಪ್ರೇಟ್ ವಾಸ ಮಾಡ್ತಾ. ಆ ಅರ್ಥದಲ್ಲಿ ಇನ್ನೊಂದು ಪ್ರವಿವ್ಯಕ್ತೇನ ಸ್ಥಿತ್ವ ಹುಕ್, ಪ್ರವಿವ್ಯಕ್ತ ವಸ್ತು ಹುಕ್ ಒಂದು, ಪ್ರವಿವ್ಯಕ್ತ ಸ್ಥಾನ ಹುಕ್ ಇನ್ನೊಂದು, ಇನ್ನೊಂದು ಅರ್ಥ ಅದಕ್ಕೆ. ಅದರಿಂದ ವಿರೋಧ ಇಲ್ಲ. ಇಲ್ಲಿ ಹೇಳ್ತಾರೆ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೇ. ಸುಷುಪ್ತಿ ಅವಸ್ಥೆ ಹೇಗಿರುತ್ತೆ ಅಂದರೆ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಡೆಫಿನೇಷನ್, ಯಾವ ಬೈಕೇನೂ ಇರೋದಿಲ್ಲ, ನಿದ್ದೆಗಣ್ಣಲ್ಲಿ ಕೇಳೋ ಅಭ್ಯಾಸ ಇಲ್ಲ ಪುಣ್ಯಕ್ಕೆ, ಗೊತ್ತಾಯ್ತು ಯಾಕೆ? ಅಲ್ಲಿಗೆ ವ್ಯವಸ್ಥೆ ಸ್ಕೋಮಾದಲ್ಲಿದ್ದರೆ ಹೇಗೋ ಹಾಗೆ, ಹೇಗೆ ಎಚ್ಚರಿಕೆ ಇರೋದಿಲ್ಲ ಹಾಗಿರುತ್ತೆ. ಯತ್ರ ಸುಪ್ತ ನ ಕಂಚನ ಕಾಮ, ಕಂಚನ ಅಂಬೋದೇನದು ಯಾವುದನ್ನು ಕೂಡ ಯಾವುದೇ ಬಗೆ ಅಪೇಕ್ಷೆಯನ್ನು ಇರೋದಿಲ್ಲ. ಕಾಮಯತೆ ಅದಕ್ಕೆ ಮುಕ್ತಿಯಲ್ಲೂ ಕೂಡ ಹೇಗಿರ್ತದೆ? ಅಪೇಕ್ಷೆ ಇರೋದಿಲ್ಲ. ಅಪೇಕ್ಷೆ ಅಂತ ಎಂಥದ್ದು ಜ್ಞಾನಪೂರ್ವಕ ಇರೋದ್ರಿಂದಾಗಿನೇ ಅನಿಷಿದ್ಧ ಅಪೇಕ್ಷೆ, ನಿಷಿದ್ಧ ಬರೋದಿಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸ್ವಪ್ನ ಪದಾರ್ಥನೂ ಕಾಣೋದಿಲ್ಲ, ಬಯಕೆ ಇರೋದಿಲ್ಲ. ಅಂಥ ವ್ಯವಸ್ಥೆಗೆ ಏನಂತ ಕರೀತಾರೆ? ಸುಪ್ತಾವಸ್ಥೆ ಅಂತ ಕರೀತಾರೆ. ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವ ಆನಂದಮಯೋ ಹಿ ಆನಂದಭುಕ್ ಚೇತೋ ಮುಖ ಪ್ರಾಜ್ಞ ತೃತೀಯ ಪಾದ. ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವ ಆನಂದಮಯ ಆನಂದಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ. ಅದು ವಿವರಣೆ. ಯತ್ರ ದೇಶೇ ಸುಪ್ತ ಅಜ್ಞಾನಾವೃತ, ಬಾಹ್ಯ ವಿಷಯ ಗೊತ್ತಾಗೋದಿಲ್ಲ. ಸುಂ ಸುಖರೂಪಂ ಭಗವಂತಂ ಪ್ರಾಪ್ತ ಇತಿವ. ಫಸ್ಟ್ ಇನ್ನೊಂದು ಸುಪ್ತ, ಸು ಅಂದರೆ ಪರಮಾತ್ಮ ಸುಖರೂಪನಾದ್ದರಿಂದ, ಪ್ತ ಅಂದ್ರೇನು ಪ್ರಾಪ್ತ. ಸುಖರೂಪಂ ಪ್ರಾಪ್ತ ಸುಪ್ತ ಪ್ರಾಜ್ಞಾನ ಅಂದ್ರೆ ಸಮಾಶೆ ಅಂದರೆ ರಾಯರೇನು ಮಾಡಿದ್ದಾರೆ ಅದರಲ್ಲಿ, ಆ ಪದದಲ್ಲಿ ಅರ್ಥ ತೋರಿಸ್ತಾರೆ. ಸುಪ್ತ ಅನ್ನೋ ಪದದಲ್ಲಿ ಸುಖರೂಪನಾದ ಪರಮಾತ್ಮನು ಪ್ರಾಪ್ತನಾದವನು, ಪ್ರಾಜ್ಞಾಲಿಂಗನವನ್ನು ಮಾಡಿಕೊಂಡವನು ಅನ್ನೋ ಅರ್ಥ ಅಲ್ಲೇ ಇದೆ ಅಂತ ತೋರಿಸಿಕೊಟ್ರು. ಪ್ರಾಜ್ಞೇನಾತ್ಮನ ಸಂ ಪರಿಶ್ವಕ್ತ ಇತ್ಯಾದೇಹೇ, ಅದು ಅರ್ಥ ಕೊಡಬೇಕು. ಕಂಚನ ಕಮಪಿ ಕಾಮಂ ಕಾಮ್ಯಮಾನಮರ್ಥಂ ನ ಕಾಮಯತೆ. ಯಾವ ಹೊರಗಿನ ಪದಾರ್ಥದ ಜ್ಞಾನ ಇಲ್ಲ ಅದ್ರಾಗಿನ ಕೇಳೋ ಪ್ರಶ್ನೆ ಬರಲಿಲ್ಲ. ಕಂಚನ ಸ್ವಪ್ನಂ, ಸ್ವಪ್ನ ಪದಾರ್ಥ ಚನ ಪಶ್ಯತಿ, ವಾಸನಮಯದ ವಸ್ತುಗಳು ಕೂಡ ಕಾಣೋದಿಲ್ಲ. ಉಪಲಕ್ಷಣಮೇತತ್ ಸ್ವಾತ್ಮಕಾಲಜ್ಞಾನಾನಿ ವಿನಾ ಕಿಮಪಿ ನ ಪಶ್ಯತಿ ಇತ್ಯರ್ಥ. ಆದರೆ ಒಂದು ವ್ಯತ್ಯಾಸ ಇದೆ, ಅಲ್ಲಿ ಅವನ ಸ್ವರೂಪ ಜ್ಞಾನ ಇದೆ, ಕಾಲದ ಜ್ಞಾನ ಇದೆ, ಅಜ್ಞಾನ ಇದೆ, ಅದೆಲ್ಲ ಹೋಗೋದಿಲ್ಲ. ಕಾಲದ ಜ್ಞಾನ ಅವನಿಗಿದೆ, ಅದಕ್ಕೆ ಇಷ್ಟೊತ್ತು ಅಂತ ಶುರು ಮಾಡ್ತಾರೆ. ಎದ್ದ ತಕ್ಷಣ ಏತಾವಂತಂ ಕಾಲಂ ಅಂತ ಹೇಳ್ತಾನೆ. ಸೊ ಕಾಲದ ಜ್ಞಾನ ಇದೆ, ಮತ್ತು ಇಲ್ಲಿ ಅಂತ ಹೇಳ್ತಾನೆ, ಆಕಾಶದ ಜ್ಞಾನ ಇದೆ, ನಾನು ಅಂತ ಹೇಳ್ತಾನೆ, ಸ್ವರೂಪದ ಜ್ಞಾನ ಇದೆ. ಅಹಂ ಏತಾವಂತಂ ಕಾಲಂ ಮಾತ್ರ ಸುಪ್ತೋಸ್ಮಿ ಅಂತ ಹೇಳಿದಾಗ ಇಷ್ಟು ಅನುಭವ ಬರೋದ್ರಿಂದ ಏನೂ ಕಾಣೋದಿಲ್ಲ ಅಂದರೆ ಇವು ಕಾಣೋದಿಲ್ಲ ಅಂತ ಅರ್ಥ ಅಲ್ಲ. ಸಾಕ್ಷಿ ಯಾವ ಕಾಲಕ್ಕೆ ಏನಾಗೋದಿಲ್ಲ, ಅದು ಹೋಗಿಬಿಟ್ರೆ ಸಾಕ್ಷಿ ಡೆಡ್ ಇದ್ದಾಗ ಲೆಕ್ಕ. ಸಾಕ್ಷಿ ಜೀವನ ಅನಿತ್ಯತ್ವ ಬಂದ್ಬಿಡುತ್ತೆ ಆಮೇಲೆ. ಜೀವ ನಿತ್ಯ ಅಂದರೂ ಒಂದೇ, ನಾನು ಇತ್ಯಾದಿ ಅನ್ನೋದು ಯಾವಾಗಲೂ ಅವನ ಅನುಭವಕ್ಕೆ ಬರುತ್ತೆ ಅಂತ ಹೇಳಿದ್ರು ಒಂದೇ. ತತ್ ಸ್ಥಾನಂ ಸುಷುಪ್ತಮಿತಿ ಉಚ್ಯತೆ ಸ್ವಾತ್ಮಕಾಲ ಅಜ್ಞಾನಾನಿ ವಿನಾ ಕಿಮಪಿ ನ ಪಶ್ಯತಿ ಇತ್ಯರ್ಥ. ಸುಷುಪ್ತಮೇವ ಸ್ಥಾನಂ ಯಶ ಸಹ ಸುಷುಪ್ತ ಸ್ಥಾನ ಹೃತ್ಕರ್ಣಿಕಾಗ್ರಸ್ಥ ಇತಿ ಯಾವತ್. ಇಲ್ಲಿ ಬರ್ತಾನೆ ಈಗ ಹೃತ್ಕರ್ಣಿಕಾಗ್ರದಲ್ಲಿ ತರ್ತಾನೆ ಜೀವನ. ಪರಮ ಪ್ರಾಜ್ಞಾರೂಪದಿಂದ ಅಲ್ಲಿದ್ದು ಜೀವನ ಅಲ್ಲಿ ಕರ್ಕೊಂಡು ಬಂದು ಅವನ್ನ ನಿದ್ರಾವಸ್ಥೆಗೆ ತರ್ತಾನೆ. ಸುಷುಪ್ತಮೇವ ಸ್ಥಾನಂ ಯಶ ಸಹ ಸುಷು ಬೆಡ್ರೂಮ್ ಇದು, ಪರಮಾತ್ಮನ ಬೆಡ್ರೂಮ್ ಇದ್ದ ಹೃದಯ ಏನದು, ಅಲ್ಲಿ ಮಲಗಿಸ್ಬಿಡ್ತಾನೆ ಜೀವನ. ಇಲ್ಲಿದ್ದರೆ ಸ್ವಪ್ನಾವಸ್ಥೆ, ಈ ಕಣ್ಣಿಗೆ ಬಂದರೆ ಜಾಗ್ರದ ಅವಸ್ಥೆ. ಅದಕ್ಕೇ ದಕ್ಷಿಣಾಕ್ಷಿಸ್ತಿ, ಅದು ಬಲಗಣ್ಣು, ಮತ್ತೆ ಬರೀ ಕಣ್ಣಾಗಬಾರ್ದು, ಬಲಗಣ್ಣೇ ಆಗ್ಬಾರ್ದು. ಹೃತ್ಕರ್ಣಿಕಾಗ್ರಸ್ಥ ಏಕೀಭೂತ ವೈಶ್ವಾನರ ತೇಜಸಾಭ್ಯಾಂ ಸಂಶ್ಲೇಷ ವಿಶೇಷ ರೂಪ ಏಕೀಭಾವಂ ಪ್ರಾಪ್ತ. ವೈಶ್ವಾನರ ಪರಮಾತ್ಮ ಏನಾಗಿದ್ದಾನೀಗ, ತನ್ನ ಎರಡು ರೂಪಗಳೊಂದಿಗೆ ಐಕ್ಯವನ್ನು ಹೊಂದಿಬಿಡ್ತಾನೆ ಪರಮಾತ್ಮ. ಸ್ವಜ್ಞಾನಘನಃ ಅವಿದ್ಯಾವೃತ ಜೀವ ಘನ ಇವರೇ ಅದ್ವೈತಗಳನ್ನ ಹೇಳ್ತಾರೆ ನೋಡಿದ್ರೆ ಜೀವೈಕ್ಯ ಹೊಂದ್ಬಿಡುತ್ತೆ ಪರಮಾತ್ಮ ಐಕ್ಯ ಹೊಂದ ಐಕ್ಯ ಅಲ್ಲ ಕ್ಲೋಸ್ ಆಗಿರ್ತಾನೆ ಹೊರತು ಐಕ್ಯ ಹೊಂದೋ ಸಾಧ್ಯ. ಅದಕ್ಕೆ ನಮ್ಮಲ್ಲಿ ಏನು ಉಪಯೋಗಿಸಿದ್ರು ಆಲಿಂಗನ ಅಂತ ಕರೆದುಬಿಟ್ರು. ಆಲಿಂಗನದಲ್ಲಿ ಐಕ್ಯ ಇಲ್ಲ, ಏನಿದೆ ಅಲ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ಇದೆ ಹೊರತು ಐಕ್ಯ ಪ್ರಶ್ನೆ ಬರಲಿಲ್ಲ. ಕೃತ್ಕರ್ಣಿ ಕಾಗ್ರಸ್ಥ ಇತಿ ಯಾವತ್ ಪ್ರಜ್ಞಾನ ಘನಃ ಅವಿದ್ಯಾವೃತೋ ಜೀವ ಘನ ಇತ್ಯುಚ್ಯತೆ. ಇಲ್ಲಿ ಘನ ಘನ ಅಂತ ದೇವರಿಗೆ ಪ್ರಜ್ಞಾನ ಘನ ಅಂದ್ರೇನು? ಜ್ಞಾನಮಯ ಅಂತ ಅರ್ಥ. ಜೀವನಿಗೆ ಪ್ರಜ್ಞಾನ ಘನ ಅಂದ್ರೇನು ಅಂದರೆ ಜೀವೋ ಘನ ಇತ್ಯುಚ್ಯತೆ. ಅವನು ಬರೀ ಅವಿದ್ಯೆಯಿಂದ ಕೂಡಿದ ಜೀವನನ್ನು ಘನ ಅಂತಾರೆ. ಸುಷುಪ್ತಿ ವೇಲಾಯಾಮ್ ಜೀವಸ್ವರೂಪಮ ಜ್ಞಾನಂ ತದುಪಲಕ್ಷಿತಂ ಕಾಲಂಚೈತಿ ತ್ರಯಂ ಪ್ರಜ್ಞಾಪಯತಿ ಜೀವಶ್ಚೈತಿ ಪ್ರಜ್ಞಾನ ಘನಃ. ಜೀವನಿಗೆ ಅವನ ಅಜ್ಞಾನಾವಸ್ಥೆ ಮತ್ತಿಷ್ಟು ಏನು ಗೊತ್ತಾಗಲಿಲ್ಲ ನನಗೆ ಅಂತಾನೆ. ಅಜ್ಞಾನ ಮಲಗಿದ್ದೆ ನನಗೆ ಗೊತ್ತಿರಲಿಲ್ಲ ಅಂತಾನೆ. ಅಜ್ಞಾನ ಗೊತ್ತಾಯ್ತಾ, ಇಲ್ಲಿ ಮಲಗಿದ್ದೆ ದೇಶಜ್ಞಾನ, ಇಷ್ಟೊತ್ತು ಮಲಗಿದ್ದೆ ಕಾಲಜ್ಞಾನ, ಸುಖ ಮಲಗಿದ್ದೆ ಅವಸ್ಥಾ ಜ್ಞಾನ. ಇಷ್ಟನ್ನು ಬಿಟ್ಟು ಯಾವ ಜ್ಞಾನ ಬರಬಾರ್ದು, ಕೊಡೋದಿಲ್ಲ. ಆಗ ಯಾರಿಗೆ ಏನಾಗತ್ತೆ ಸ್ವರೂಪ ಕೊಡ್ತಾನೆ, ಅದೇ ಹೇಳ್ತಾರೆ ಸ್ವರೂಪಕ್ಕೂ ಕೊಡ್ತಾನೆ. ಆದರೆ ಜ್ಞಾನ ಇಲ್ಲ ಅವನಿಗೆ. ಅನುಭವ ಅನುಭವಕ್ಕೆ ಬಂದರೂ ಕೂಡ ಎಚ್ಚರದಲ್ಲಿದ್ದ ಜ್ಞಾನ ಹೇಗೋ ಹಾಗೆ ಮಲಿದವನಿಗೆ ಅವಳು ಏನಾದರೂ ಕೊಟ್ಟರೆ ಹೇಗೆ ಅರ್ಥ ಆಗೋದಿಲ್ಲ ಆ ರೀತಿಯಲ್ಲಿ. ಅವ್ನು ಮಕ್ಕಳು ಮಲಗಿರ್ತಾನೆ ಒಬ್ಬರು, ಹಣೆ ಹಣೆ ಮೇಲೆ ಒಂದು ಬಂಗಾರದ ಗಟ್ಟಿ ಇಟ್ಟೋಗ್ಬಿಡ್ತಾನೆ. ಏನು ಅವ್ರು ಎತ್ತರ ಬಿಟ್ಟರೆ ಗಟ್ಕೋ, ಅದು ಕುಣಿಯಾಗ್ಬಿಡ್ದು ಏನು ಹಾಗೆ ಮಲಗಿರ್ತಾನೆ. ಅದಕ್ಕೆ ಜ್ಞಾನ ಇಲ್ಲ, ಅದು ಅಸ್ತ ಇದ್ರ ಕೂಡ ಜ್ಞಾನ ಇಲ್ಲ ಅವನಿಗೆ. ಆಮೇಲೆ ಎದ್ದಾಗಿರ್ತಾಗ ಖುಷಿ ಆಗ್ತದೆ. ಸೊ ಮುಕ್ತಿಯಲ್ಲಿ ಏನಾಗುತ್ತೆ, ಎಚ್ಚರ ಇದ್ದು ಸುಖ ಇರುತ್ತದೆ. ಇಲ್ಲಿ ಎಚ್ಚರ ಇಲ್ಲದ ಸುಖ ಇರ್ತದೆ. ಎಚ್ಚರ ಇಲ್ಲದ ಸುಖಾವಸ್ಥೆ ಅಂತ ಹೇಳಿದರೆ ಅದು ಸುಷುಪ್ತಿಯವಸ್ಥೆ. ಎಚ್ಚರಿದ ಸುಖ ಅಂತ ಹೇಳಿದರೆ ಅದು ಮೋಕ್ಷ. ಅದಕ್ಕೆ ಪ್ರಯತ್ನ ಪಡೋದೇ ಜಾಣತನ. ಈ ಪ್ರಜ್ಞಾನ ಘನಃ ತದುಪಲಕ್ಷಿತಂ ಕಾಲಂಚೇತಿ ತ್ರಯಂ ಪ್ರಜ್ಞಾಪೇತಿ ಜೀವಸ್ಯೇತಿ ಪ್ರಜ್ಞಾನ ಘನಃ ಪ್ರಪೂರ್ವಾತ್ ಅಂತರಣೀತ ನ್ಯರ್ಥಾತ್ ಜ್ಞಾ ಅವಬೋಧನೇತಿ ಧಾತೋ ಕೃತ್ಯ ಲುಟ ಬಹುಲಮಿತಿ ಬಹುಲಗ್ರಹಣಾತ್ ಕರ್ಮಣಿ ಲುಟಿ ಅನಾದೇಶೇ ಪ್ರಜ್ಞಾನ. ಎಷ್ಟು ಪದ ತಂದರು, ಪ್ರಜ್ಞಾನ ಪದ ಹೇಗೆ ಬಂತ ಹೇಳೋದಕ್ಕೆ ಡಿರೈವ್ ಮಾಡಿ ತೋರಿಸ್ತಾರೆ. ಅದು ಸಾರು ಅಂತಷ್ಟು ಹೇಗೆ ಮಾಡೋದು, ನಾನು ಪ್ರೊಸೀಜರ್ ಇದೆಯಲ್ಲ, ಹಾಗಾದ್ರೆ ಇಷ್ಟು ಹಾಕ್ಬೋದು, ಇಷ್ಟು ಹಾಕ್ಬೋದು, ಎಷ್ಟು ಪ್ರೊಸೀಜರ್ ಇದೆ, ಈ ಒಂದು ಪದ ಹೇಗೆ ನಿಷ್ಪನ್ನವಾಗಿದೆ ಅಂತೇಳಿ ಮೊದಲು ಪ್ರ, ಆಮೇಲೆ ಪೂರ್ವ ಅಂದರೆ ಮೊದಲಿರೋದು ಪ್ರಿಫಿಕ್ಸ್. ಅದು ಅಂತರ್ನೀತ ಅರ್ಥಾತ್ ಜ್ಞಾ, ಜ್ಞಾ ಧಾತು, ಪ್ರ ಉಪಸರ್ಗ, ಅಂತರ್ನೀತ ಅರ್ಥಾತ್ ಜ್ಞಾ ಶಬ್ದಕ್ಕೆ ಅವಬೋಧನ ಅಂತ ಧಾತುವಿಗೆ ಅರ್ಥ. ಅದಕ್ಕೆ ಅದು ಸೇರಿ ಕೃತಿ ಅಲುಟ್ ಕೃತ್ಯ ಲುಟ ಲುಟ್ ಅಂತ ಪ್ರಯೋಗ. ಅದರಲ್ಲಿ ಕೃತ್ಯ ಅಂತ ಹೇಳಿದರೆ ಕೃದಂತ, ಆ ಬಹುಲಮ್ಮಂಥ ಸೂತ್ರ, ಅದರಿಂದ ಈ ಕರ್ಮಣಿ ರೂಪ ಬಂದು ಲುಟ್ ಅಂದರೆ ಅಧಿಕರಣ ಅರ್ಥ ಕೊಟ್ಟು ಅದರಲ್ಲಿ ಆದೇಶ ಬರದೆ ಹೋದ ಪ್ರಜ್ಞಾನ ಅಂತ ರೂಪ ಬರುತ್ತೆ. ಪ್ರಾಜ್ಞಾನ ಇಷ್ಟೆಲ್ಲ ಬರಬೇಕಾದ್ರೆ ಏನೇನಾಗಿದೆ ಅಂತ ಹೇಳ್ತಾರೆ. ಆಗ ವ್ಯಾಕರಣ ಶಾಸ್ತ್ರ ಅದು ಪ್ರತ್ಯೇಕ ಶಾಸ್ತ್ರ. ಇದಕ್ಕೆ ತಿಳಿದ್ರೆ ತಲೆ ಕೆಟ್ಟೋಗುತ್ತೆ, ಅದಕ್ಕೆ ಹೋದಾಗ ಇನ್ನೂ ಇದಕ್ಕೆ ತಲೆ ಕೆಡುತ್ತೆ ಅಂದರೆ ಹೇಳೋಕ್ಕೆ ಹೋಗೋದಿಲ್ಲ. ಅಂದರೆ ಡಾಕ್ಟ್ರ್ ಔಷಧಿ ಕೊಡೋದು ಬೇರೆ, ಔಷಧಿ ಹೇಗೆ ಮಾಡ್ದು ಹೇಳ್ದ ಕೂತ್ಕೊಂಡ್ರೆ ಏನಾಗುತ್ತಾಗ, ಔಷಧಿ ಹೇಗೆ ಮಾಡ್ತಾರೆ. ಬದಲೇ ಅವರು ಹಾರ್ಟ್ ಪೇಷೆಂಟ್, ಅವ್ರು ಕೇಳಿದ್ರೆ ಹಾರ್ಟ್ ಇನ್ನೂ ಜಾಸ್ತಿ ಅಟ್ಯಾಕ್ ಆಗಿಬಿಡ್ತದೆ ಅಷ್ಟೆ, ಅರ್ಥನೇ ಆಗೋದಿಲ್ಲ. ಆ ರೀತಿ ಇರುತ್ತೆ ಅನಾದೇಶ ಅಂತ ಹೇಳಿದ್ರೇನು. ಆದೇಶ ಏನು ಹೇಳ್ತಾರೆ ಈಗ, ಅನಾದೇಶ ಏನು ಅನಾದೇಶ ಬಂತು, ಏನು ಬರಬೇಕಾಗಿತ್ತು ಅಲ್ಲಿಗ, ಹಣ್ಣು ಬರಬೇಕಾಗಿತ್ತು, ಇನ್ನೊಂದು ಹಣ್ಣು ಬರಲಿಲ್ಲ. ಯಾಕೆ ಪ್ರಜ್ಞಾನ ಘನ ಅಂತ ಬಂತಲ್ಲ ಪದ ಯಾವುದಿದೆ, ಈಗ ಪ್ರಜ್ಞಾನ ಅಂತ ಬಂತು, ಗೊತ್ತಾಯ್ತಾ. ಜ್ಞಾನ ಅಂತ ಬಂದಾಗ ಅಲ್ಲಿ ಲುಟ್ ಅರ್ಥ ಮಾಡಬೇಕು, ಲುಟ್ ಅರ್ಥ ಮಾಡಿದ ಪ್ರಮಾಣ ಇತ್ಯಾದಿ ಬಂದಾಗ ಅನಾದೇಶ ಆದೇಶ. ಆದೇಶ ಬಂದರೆ ಏನಾಗ್ತಿತ್ತು, ಅದು ದೀರ್ಘ ಆಗ್ತಾ ಇತ್ತು. ಆದೇಶ ಬರದೇ ಹೋಗಿದ್ದರಿಂದ ಏನಾಯ್ತು, ಅದು ದೀರ್ಘ ಆಗಲಿಲ್ಲ. ಅಲ್ಲ, ಅನಾದೇಶ ಅನಾದೇಶ ಅಂದರೆ ಆದೇಶ ಬರೆದಿರೋದು, ಅನ್ನ ಆದೇಶ ಎರಡು ಅರ್ಥ. ಅದಕ್ಕೆ ಅನ್ನನ ಆದೇಶ ಅಂತ ಒಂದು ಅರ್ಥ, ಅನಾದೇಶ ಆದೇಶ ಬರದೇ ಇರೋದು ಅನ್ನ ಅರ್ಥ. ಆದೇಶ ಅನಾದೇಶ ಇಲ್ಲಿ ಎರಡು ತಗೋಬೇಕೀಗ. ಅಲ್ಲಿ ಏನಾಯ್ತು ಅಂತ ಕೇಳಿದರೆ, ಅನ ಅಂಬೋದು ಆದೇಶವಾಗಿದೆ ಅಂತ ಅರ್ಥ ಇದೆ. ಅನ ಅಂಬೋದು ಪ್ರಾಜ್ಞಾ ಅನ, ಪ್ರಾಜ್ಞಾ ಅನ ಆದೇಶ ಮಾಡ್ಕೊಂಡಿದ್ದಕ್ಕೆ ಅದು ಬಂತು. ಅಕಸ್ಮಾತ್ ಅನ ಪ್ರಜ್ಞೆ ಆಗಿಬಿಡ್ತಿತ್ತು ಇಲ್ಲದೆ ಹೋದರೆ, ಇದರ ರೂಪ ಏನು ಬರ್ತಿತ್ತು, ಅದಕ್ಕೆ ಪ್ರಜ್ಞೆ ಆಗ್ತಿತ್ತು. ಅನ ಬಂದಿದ್ದಕ್ಕೆ ಏನಾಯ್ತು, ಅದು ಪ್ರಜ್ಞಾನ ಅಂತಾಯ್ತು, ಗೊತ್ತಾ. ಅನಾದೇಶ ಅನಸ್ಯ ಆದೇಶ ಅನಾದೇಶ ಹರಿ ಪ್ರಜ್ಞಾಪಿತ. ಕೆಲವು ಅನಾದೇಶಕ್ಕೆ ಇನ್ನೊಂದು ಅರ್ಥನೂ ಇದೆ, ಆದೇಶ ಬರದೇ ಹೋದಾಗ ಅಂತೇಳಿ, ಅದು ಅದು ಈ ಪ್ರಸಂಗಕ್ಕೆ ಬರೋದಿಲ್ಲ. ಪ್ರಜ್ಞಾಪಿತೋ ಘನೋ ಜೀವ ಏನಾ ಸಹ ಪ್ರಜ್ಞಾನ ಘನ ಐತಿ ವಿಗ್ರಹ. ಇಷ್ಟೆಲ್ಲ ಕಷ್ಟಪಟ್ಟರೆ ವಿಗ್ರಹ ಬರುತ್ತೆ. ವಿಗ್ರಹ ಅಂದ್ರೇನು, ಬಿಡಿಸಿದ ರೂಪ. ಎಕ್ಸ್ಪ್ಯಾಂಡೆಡ್ ಫಾರ್ಮ್ ವಿಗ್ರಹ ಅಂತಾರೆ, ಕಂಟ್ರಾಕ್ಟೆಡ್ ಫಾರ್ಮ್ ಸಮಾಸ ಅಂತಾರೆ. ಯದ್ವಾ ಘನ ಪ್ರಜ್ಞ ಇತಿ ವಕ್ಷ್ಯಮಾಣತ್ವಾದ ಇಹಾಪಿ ಪ್ರಜ್ಞಾನ ಘನ ಇತ್ಯಸ್ಯ ಘನ ಪ್ರಜ್ಞಾನ ಇತಿ ವಿಪರೀತ ಸಮೋಸಾವೋ ಧ್ಯೇಯ. ಇದು ಭಾಳ ಸಿಂಪಲ್ ಇದು, ಘನ ಪ್ರಜ್ಞಾನ ಪ್ರಜ್ಞಾನ ಘನ. ವಿಪರೀತ ಸಮಾಸ ಅಂದ್ರೇನು, ಪದ ಹಿಂದೆ ಮುಂದೆ ಮಾಡ್ಕೋಬೇಕು. ಪ್ರಜ್ಞಾನ ಘನ ಘನ ಪ್ರಜ್ಞಾನ, ಗೊತ್ತಾಯ್ತಾ. ಘನ ಮೊದಲು ಬಂದು ಪ್ರಜ್ಞಾನ ಆಮೇಲೆ ಬಂದರೆ ವಿಪರೀತ ಅಂದ್ರೇನು, ಭಾರಿ ಅಂತ ಅರ್ಥ ಅಲ್ಲ, ವಿರುದ್ಧ ಪದ, ವಿರುದ್ಧ ರೀತಿಯಲ್ಲಿ ಮಾಡ್ಕೊಳ್ಳಿ, ಹಿಂದೆ ಮುಂದೆ ಮಾಡ್ಕೊಳ್ಳೋದಕ್ಕೆ ವಿಪರೀತ ಅಂತ ಕರೀತಾರೆ. ಈ ರೀತಿ ಮಾಡಿಕೊಂಡಾಗ ಇನ್ನೊಂದು ರೀತಿ ಅರ್ಥ ಬರ್ತದೆ, ಅದು ನಮಗೆ ಉಪಯೋಗಿತ ಅಂತ ಹೇಳ್ತಾರೆ. ಘನಪ್ರಜ್ಞಾನ ತಥಾತ್ವೇ ಅಂತರ್ನೀತ ನಿರ್ಥಾತ್ ಕರ್ತರಿ ಲುಟ್ ಆನಂದಮಯ ಅದು ಸ್ವಲ್ಪ ಅವಾಗ ಏನಾಗುತ್ತೆ ಸೂತ್ರನ ಹೆಚ್ಚು ಕಡಿಮೆ ಮಾಡ್ಕೋಬೇಕಷ್ಟೇ. ಆನಂದಮಯ ಆನಂದ ಪ್ರಚುರ ಪೂರ್ಣಾನಂದ ಇತಿ ಯಾವತ್ ಆನಂದಮಯ ಅಂದ್ರೇನು ಅದಕ್ಕೆಲ್ಲ ಮಯ ಅಂತೇಳಿ ಈ ರೀತಿ ಅರ್ಥ ಮಾಡ್ಕೋಬಾರ್ದು. ಏನಂತ ಅರ್ಥ, ವಿಕಾರಾದಿ ಅನೇಕ ಅರ್ಥ ಇದೆ. ಮಯ ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯ ತ್ರಿಧ ಯಾವ ಅರ್ಥದಲ್ಲಿ ಮಾಡ್ಕೋಬೇಕು? ಈಗ ಪ್ರಚುರ ಅಂತ ಅರ್ಥ ಮಾಡ್ಕೋಬೇಕು. ಆನಂದಮಯ ಅದು ಬಂತಲ್ಲ ವಿಕಾರ ಶಬ್ದೇನ್ನ ಶಬ್ದಾನ್ನೈತಿಚೆಯನ್ನ ಪ್ರಾಚುರ್ಯಾತ್ ಸೂತ್ರ ಪೂರ್ಣಾನಂದ ಇತಿ ಯಾವತ್ ಆನಂದಮಯ ಶಬ್ದಕ್ಕೆ ಮತ್ತೇನರ್ಥ? ಆನಂದಮಯ ಇನ್ನೊಂದು ಅರ್ಥ ಇದೆ. ಪ್ರಾಚುರ್ಯಾರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ? ಆನಂದ ಹೆಚ್ಚು ಅಂತಾಯ್ತಷ್ಟೇ, ಇದು ಸ್ವರೂಪ ಅಂತ ಆಗಲಿಲ್ವಲ್ಲ. ಅದಕ್ಕೆ ಏನು ಮಾಡೋದು? ಪೂರ್ಣಾನಂದ ಅಂತ ಮಾಡ್ಕೋಬೇಕು. ಪ್ರಚುರ ಶಬ್ದಕ್ಕೆ ಏನರ್ಥ ಇಲ್ಲಿ? ಪೂರ್ಣ ಅಂತ ಅರ್ಥ. ಇಲ್ಲದವ್ರು ಹೆಚ್ಚು ಅಂತ ಅಷ್ಟೇ ಅರ್ಥ ಬಂದುಬಿಟ್ರೆ ದೇವ್ರಿಗೆ ಆನಂದ ಹೆಚ್ಚು ಅಂದರೆ ಸ್ವಲ್ಪ ದುಃಖನೂ ಇರಲಿ ಅಂತ ಆಗಿಬಿಡುತ್ತೆ ಮನೆಗೆ. ಅದು ದೃಷ್ಟಾಂತ ಕೊಡ್ತಾರೆ. ಪ್ರಚುರ ಪ್ರಕಾಶ ಅಂತ ಹೇಳಿದಾಗ ಪ್ರಕಾಶಮಯ ಅಂತ ಅರ್ಥನೇ ಹೊರತು ಪ್ರಕಾಶ ಹೆಚ್ಚಿದೆ ಅಂತ ಅಷ್ಟೇ ಅರ್ಥ ಅಲ್ಲ. ಪ್ರಕಾಶ ಸ್ವರೂಪನಾಗಿದ್ದಾನೆ. ಪ್ರಚುರ ಅನ್ನೋ ಪದಕ್ಕೆ ಏನು ಕಾಲ ಬೇಡೋ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಪ್ರಚುರ, ಅವನಿಗೆ ಹೇಳಿದಾಗ ಪೂರ್ಣ. ಆ ಅರ್ಥಲ್ಲಿ ತಗೋಬೇಕು. ಯಥೋ ವಾಚೋ ನಿವರ್ತಂತೆ ಇತ್ಯಾದವು ಪ್ರಸಿದ್ಧ ಮಿತಿ ಹೇರರ್ಥ. ಹೇರರ್ಥ ಅಂದ್ರೇನು? ಹಿ ಅನ್ನೋದಕ್ಕೆ ಅರ್ಥ ಹೇ. ಹಿ ಅನ್ನೋದಕ್ಕೆ ಷಷ್ಠಿ ಏಕವಚನ ಹೇ ಹೇ. ಹೇ ಹೇ ಎಂಬುದು ಇಲ್ಲಿದೆ ಮೂಲದಲ್ಲಿ. ಹೇ ಹಾ ಇದೆ ನೋಡಿ ಇಲ್ಲಿ. ಯದಗಂಚ ಗಂಚನ ಪಶ್ಯತಿ ಏಕೀಭೂತ ಆನಂದ ಘನ ಅಗ್ನಿ ಹಿ ಹ್ಯಾನ್ ಹಿ ಆನಂದ ಭುಕ್. ಹಿ ಎಂಬುದಕ್ಕೆ ಆ ಅರ್ಥ ಹೇ ಹೇ ಅರ್ಥ ಎಲ್ಲ ಇತ್ತದು. ಇತ್ಯಾದವು ಪ್ರಸಿದ್ಧ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತ್ಯಾದಿಗಳಲ್ಲಿ ಬಂದಿರತಕ್ಕಂಥ ರೀತಿಯಲ್ಲಿ ಅರ್ಥ ಅಲ್ಲಿ ಬಂದಿರೋ ಅರ್ಥ ಪ್ರಸಿದ್ಧ ಅಂತ ಅರ್ಥ. ಅದಕ್ಕೆ ಈ ತೋರಿಸಿದರು ಅಂದರೆ ಹೀಗೆ ಆ ಅದು ಪ್ರಮಾಣ ಅಂತ ಅರ್ಥ. ಆನಂದ ಭುಕ್ ವಿಷಯ ಭೋಗಾನ್ ವಿನೈವ ಆನಂದಂ ಭುಂಕ್ತೆ ಭೋಜಯತಿ ಚ ಆನಂದ ಭುಕ್. ಇದು ವಿಶೇಷ. ಇದು ಸ್ವಾರಸ್ಯ ಅಂದ್ರೇನು? ಮುಕ್ತಿಯಲ್ಲೂ ಆನಂದ ಇದೆ, ಇಲ್ಲೂ ಆನಂದ ಇದೆ. ಇಲ್ಲಿ ಏನು ಆನಂದ ಇದೆ ನಮಗೆ? ವಿಷಯಗಳ ನಿಮಿತ್ತ ಆನಂದ ಇದೆ. ಮೋಕ್ಷದಲ್ಲಿ ಏನಾಗುತ್ತೆ? ಇದು ಸ್ವರೂಪದ ಆನಂದ ಇದೆ. ಸೊ ವಿಷಯದ ನಿಮಿತ್ತ ಇಲ್ಲದೆ ಆನಂದ. ಪುಸ್ತಕ ಹಿಡ್ಕೊಂಡು ಓದೋದು ಬೇರೆ, ಪುಸ್ತಕ ಬಿಟ್ಟು ಓದೋದು ಬೇರೆ. ಹಾಗೋ ಹಾಗೆ ಪುಸ್ತಕ ಬಿಟ್ಟು ಇಟ್ಕೊಂಡು ಓದಿದಾಗ ಓದ್ತಾನೆ, ಅಲ್ಲಿ ಅಂತ ತಿಳ್ಕೊಂಡ ಅಂತ ಹೇಳ್ತಾರೆ. ಅಲ್ಲಿ ಪೂರ್ತಿ ವ್ಯತ್ಯಾಸ ಆಯ್ತಾಗ. ಮೋಕ್ಷದ ಆನಂದ ಅಂಬೋದು ಈ ವಿಷಯಗಳಿಂದ ಬರೋದಲ್ಲದು. ಆನಂದ ಭುಕ್ ಅತ್ರ ಸ್ಥೂಲ ಭುಕ್ತ್ವಂ ಪ್ರವ್ಯಕ್ತ ಭುಕ್ತ್ವಂ ಆನಂದ ಭುಕ್ತ್ವಂಚ ನಿತ್ಯ ಪೂರ್ಣಾನಂದ ಅನುಭವ ರೂಪಸ್ಯ ಕ್ರೀಡಾರೂಪಂ ಧ್ಯೇಯಂ. ಅಲ್ಲೂ ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟರು. ಸ್ಥೂಲ ಭುಕ್ ಅಂದರೆ ಮತ್ತೆ ತಿಂತಾನೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಡಿ. ಅಲ್ಲೇನಿದೆ ಯಥಾ ಪ್ರಕಾರ ಕ್ರೀಡಾರೂಪ ಪರಮಾತ್ಮಂದೆಲ್ಲ ಕ್ರೀಡಾರೂಪವಾದ ಆನಂದನೇ ಹೊರತು ನಾವು ತಿಂದೇ ಆನಂದ ಪಡ್ತೇವೆ ಅಂಥ ಆನಂದ ದೇವರದಲ್ಲ. ಚೇತೋಮುಖ ಅಂದ್ರೇನು? ಜ್ಞಾನಸ್ವರೂಪ ಮುಖ, ಜ್ಞಾನಾನಂದಮಯವಾದ ದೇಹ. ಮುಖ ಇತಿ ಉಪಲಕ್ಷಣಂ, ಜ್ಞಾನರೂಪ ಸರ್ವಾಯವ ಇತ್ಯರ್ಥ. ಪರಮಾತ್ಮನ ಮುಖ ಅಷ್ಟೇ ಜ್ಞಾನಮಯ ಅಲ್ಲ. ಚಿತ್ತ ಶಬ್ದಕ್ಕೆ ಏನರ್ಥ? ಚಿತ್ತ ಸಂಜ್ಞಾನಿ ಅಂತ ಧಾತು. ಸೊ ಚೇತಸ್ ಅಂದ್ರೇನು? ಚೇತ ಅಂದರೆ ಜ್ಞಾನ ಅಂತ ಅರ್ಥ. ಪರಮಾತ್ಮನ ಮುಖ ಜ್ಞಾನಮಯ ಅಂದರೆ ಮುಖ ಅಷ್ಟೇ ಜ್ಞಾನಮಯ ಅಂತ ಅರ್ಥ ಅಲ್ಲ. ಉಪಲಕ್ಷಣೆ ಏನದು? ಇಡೀ ದೇಹನೇ ಜ್ಞಾನಮಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿತ್ಯ ಪೂರ್ಣಾನಂದಾನುಭವ ರೂಪಸ್ಯ ಕ್ರೀಡಾ ಮುಖೇತು ಲಕ್ಷಣಂ ಜ್ಞಾನರೂಪ ಸರ್ವಾವ್ಯವೇತ್ಯರ್ಥ. ಏತದ ಆನಂದಮಯತ್ವ ಚೇತೋ ಮುಖತ್ವ ರೂಪ ವಿಶೇಷಣದ್ವಯಂ ಪ್ರಾಗುಕ್ತ ರೂಪದ್ವಯೇ ನಾಂತಃ ಪ್ರಜ್ಞಮಿತಿ ವಕ್ಷ್ಯಮಾಣ ಚತುರ್ಥ ರೂಪೇ ಚ ಧ್ಯೇಯಂ. ಏತತ್ ಆನಂದಮಯತ್ವ ಚೇತೋಮುಖತ್ವ ರೂಪ ವಿಶೇಷಣದ್ವಯಂ. ಆನಂದಮಯತ್ವ ಒಂದು, ಜ್ಞಾನಮಯತ್ವ ಒಂದು, ಎರಡಿದೆಯಲ್ಲ. ಪ್ರಾಗುಕ್ತ ರೂಪದ್ವಯೇ ನಾಂತಃ ಪ್ರಜ್ಞಮಿತಿ ವಕ್ಷ್ಯಮಾಣ ಚತುರ್ಥ ರೂಪೇ ಚ ಧ್ಯೇಯಂ. ದೇವರಿಗೆ ಎಲ್ಲದಕ್ಕೂ ಕಾಮನ ತಗೋಬೇಕು, ಜೀವನಿ ಮಾತ್ರ ತಗೊಳಾಗಿಲ್ಲ. ಸುಷುಪ್ತಿ ಅವಸ್ಥೆಯ ರೀತಿ ಬೇರೆ, ಸ್ವಪ್ನಾವಸ್ಥೆಯ ರೀತಿ ಬೇರೆ, ಸುಷುಪ್ತ ಜಾಗ್ರತ ಅವಸ್ಥೆ ರೀತಿ ಬೇರೆ. ದೇವರು ಯಾವ ರೂಪ, ಎಲ್ಲ ರೂಪದಲ್ಲಿ ಏನಿದ್ದಾನೆ ಪರಮಾತ್ಮ? ಎಲ್ಲ ರೂಪದಲ್ಲೂ ಜ್ಞಾನಾನಂದಮಯನೇ. ಪ್ರಾಜ್ಞ ಪ್ರಕರ್ಷೇಣ ಪ್ರಕರ್ಷೇಣ ನ ಜ್ಞಾಪಯತಿ ಇತಿ ಪ್ರಾಜ್ಞ. ಅಲ್ಲೇನು ಮಾಡಿದ್ದಾರೆ? ಪ್ರಾಜ್ಞ ಅಂತಿದೆ. ಅಲ್ಲೇನು ಮಾಡಿದ್ರು? ಪ್ರಕರ್ಷೇಣ ನ ಜ್ಞಾಪಯತಿ, ನ ಜ್ಞಾ ಮಾಡಿದರು. ಪ್ರ ಅಜ್ಞಾ ಮಾಡಿಬಿಟ್ಟಾಗ ಏನಾಯಿತು? ನ ಜ್ಞಾಪಯತಿ ಬಂತು. ಪ್ರಕರ್ಷೇಣ ಜಾನಾತೀತಿ ಬೇರೆ, ಆಜ್ಞೆ ಮಾಡ್ಕೊಂಬಿಟ್ರೆ ಬೇರೆ, ಅಜ್ಞೆ ಮಾಡ್ಕೊಂಡ್ರೆ ಬೇರೆ. ಆ ಅಂದರೆ ಸಮ್ಯಕ್ಕಾಯಿತು, ಅಜ್ಞ ಅಂದರೆ ನೆಗೆಟಿವ್ ಆಯಿತು. ಸೊ ಜೀವನಿಗೆ ಪ್ರಾಜ್ಞೆ ಅಂದರೆ ಏನು ಗೊತ್ತಾಗೋದಿಲ್ಲ. ದೇವರಿಗೆ ಪ್ರಾಜ್ಞೆ ಅಂದರೆ ಎಲ್ಲ ಗೊತ್ತು ಅಂತ. ಇಬ್ಬರು ಪ್ರಾಜ್ಞರೇ ಆ ರೀತಿ ಇರ್ತಾರೆ. ವಾಯುದೇವರು ಅಜ್ಞ ಅಂತ ಕರೀತಾರೆ. ಅಜ್ಞ ಅಂತ ಯಾಕೆ ಕರೀತಾರೆ? ನಾವು ಅಜ್ಞ ಅಂದರೆ ಗೊತ್ತಿಲ್ಲದವರು ಅಂತ. ಅವರಿಗೆ ಅಜ್ಞ ಅಂದ್ರೇನು? ಆ ನಾಮಕ ಪರಮಾತ್ಮ ತಿಳಿದವರು ಅಂತ ಅರ್ಥ. ಅಕ್ಷರಾಣಾಮಕಾರೋಸ್ಮಿ, ಆನ ತಿಳಿದವರಾದ್ರಿಂದ ಅಜ್ಞ. ಸೊ ವಾಯುದೇವರು ಅಜ್ಞ ಅಂತ ಕರಿಬೋದು. ಅದು ಕರಿಬೇಕಾದ್ರೆ ವ್ಯತ್ಯಾಸ ಗೊತ್ತಿರಬೇಕು ಏನಂತೇಳಿ. ಅದಕ್ಕೆ ದೇವ್ರ ಸರ್ವಶಬ್ದ ವಾಚ್ಯತ್ವಕ್ಕೆ ಒಂದು ನಿದರ್ಶನ. ಅಜ್ಞ ಅನ್ನೋ ಪದ ಜೀವನಿಗೂ ಅನ್ವಯ, ದೇವರಿಗೂ ಅನ್ವಯ. ದೇವರಿಗೆ ಆ ಅಂದರೆ ಆ ತಾನೇ ತನ್ನ ಸ್ವರೂಪ ತಿಳ್ಕೊಂಡಿದ್ದಾನೆ ಅಜ್ಞ. ನಮಗೆ ಗೊತ್ತಿಲ್ಲ ಅದರಿಂದ ಅಜ್ಞ. ಸೊ ದುಃಖಕ್ಕೆ ದುಃಖಾನುಭವ ರೂಪವಾದ ದುಃಖಿತ್ವ ಜೀವನಿಗೆ, ದುಃಖ ಸ್ವಾಮಿತ್ವ ರೂಪವಾದ ದುಃಖಿತ್ವ ದೇವರಿಗೆ. ಹೇಗೋ ಆ ರೀತಿಯಲ್ಲಿ ಮಾಡ್ಕೊಂಡಾಗ ವಿರೋಧ. ಅದೇ ಅರ್ಥದಲ್ಲಿ ಅನ್ವಯ ಆಗೋದಿಲ್ಲ. ಮತ್ತೆ ಅರ್ಥ ಬದಲಾಯಿಸ್ಕೊಂಡು ಅನ್ವಯ ಮಾಡಬೇಕು. ಶಬ್ದ ಅದೇ, ಅರ್ಥ ಬೇರೆ. ಪ್ರಾಜ್ಞ ಪ್ರಕರ್ಷೇಣ ನ ಜ್ಞಾಪಯತಿ ಇತಿ ಪ್ರಾಜ್ಞ ಜೀವಸ್ವರೂಪ ಕಾಲ ಅಜ್ಞಾನಾತಿರಿಕ್ತಂ ಬಾಹ್ಯಂ ಸ್ವಪ್ನಂವ ಕಿಮಪಿ ನ ಜ್ಞಾಪಯತಿ. ಬೇರೆ ಏನು ತಿಳಿಸ್ಕೊಡೋದಿಲ್ಲ ದೇವರು ಸುಷುಪ್ತ ವ್ಯವಸ್ಥೆಯಲ್ಲಿ. ಪ್ರಾಜ್ಞಾನಾಮಕ ಇತ್ಯರ್ಥ ಪ್ರಪೂರ್ವಾತ್ ನೈ ಉಪಪದಾತ್ ಅಂತರಣೀತ ನ್ಯರ್ಥಾತ್ ಆತಶ್ಚ ಉಪಸರ್ಗ ಇತಿ ಕಪ್ರತ್ಯಯ. ಕಪ್ರಯತ್ಯಯ ಅದಕ್ಕೆ ಬಂತಂದೊಳದಕ್ಕೆ ವಿಷ್ಣು ಕೂಡ ನಿದರ್ಶನ. ಆತ್ಮನಃ ತೃತೀಯ ಪಾದ ಏನಿದು ತೃತೀಯ ರೂಪ ಮೂರನೇ ರೂಪದ ಪರಿಚಯ ಆಯ್ತು ಈಗ ವಿಶ್ವರೂಪ. ಯಾಕೆಂದರೆ ಏನಾಗಿದ್ದೇನೆ ಎರಡು ಕ ತಗೋಬೇಕೀಗ ಪದ ಹೇಗೆ ಬಂದಿದೆ ಗೊತ್ತಾ ಈಗ ನೋಡಿ. ಹೇಳಬೇಕಾದ್ರೆ ಜೀವನ ನಾಲ್ಕು ಅವಸ್ಥೆ ಅಂತ ಒಂದು ಅರ್ಥ, ದೇವರೇ ನಾಲ್ಕು ರೂಪ ಅಂತ ಒಂದು ಅರ್ಥ, ಎರಡೂ ವಿವಕ್ಷಿತ ಅಲ್ಲಿ ಅರ್ಥ ಐತೆ. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಏನು ಶುರುವಾಯಿತು, ಇದು ಬಂತು ದಾಸತ್ವ ವಿದ್ಯತೆ ಭಾವ ಆದಮೇಲೆ ಇದೆಲ್ಲ ಬಂದಿದೆ ನೋಡಿ. ಅಜೋ ನಿತ್ಯ ಶಾಶ್ವತ ಎಂ ಪುರಾಣ ಇಬ್ಬರಿಗೂ ಅನ್ವಯ, ದೇವರಿಗೂ ಅನ್ವಯ, ಜೀವರಿಗೂ ಅನ್ವಯ ವಾಕ್ಯಗಳೆಲ್ಲ ಕೂಡ. ಅದೇ ರೀತಿ ನೈನಂ ಚಿಂದಂತಿ ಸಹಸ್ರಾಣಿ ನೈನಂ ದಹತಿ ಭಾವ ಎಲ್ಲ ಜೀವರಿಗೂ ಇಬ್ಬರಿಗೂ ಅನ್ವಯ, ಜೊತೆಗೆ ಬಿಂಬರೂಪಿ ಪರಮಾತ್ಮನಿಗೂ ಅನ್ವಯ ಇಬ್ಬರಿಗೂ ಅನ್ವಯ. ಬೇರೆ ಯಾರೂ ಮಾಡಿಲ್ಲ, ಹಾಗೆ ಆಚಾರ ಒಬ್ಬರೇ ಮಾಡಿರೋದು. ಇಲ್ಲೂ ಹಾಗೇನೆ ಜೀವ ನಾಲ್ಕು ಅವಸ್ಥೆಯಲ್ಲಿ ಹೇಗಿರ್ತಾನೆ ಅಂದರೆ ಅಲ್ಲಿ ಪ್ರವಿಯುಕ್ತ ಬುಕ್ ಆಗಿರ್ತಾನೆ, ಪರಮಾತ್ಮ ಭೋಜನ ಮಾಡಿಸೋನಾಗಿರ್ತಾನೆ. ಬೇರೆ ಮಾಡಿ ಕರ್ಮಣಿ ನಿಜಂತ ಇಲ್ಲಿ ಮಾಡ್ಕೋಬೇಕು, ಅವ್ನಿಗೆ ಅರ್ಥ ಮಾಡ್ಕೋಬೇಕು. ಕರ್ತರಿ ಅವರಿಗೆ ಮಾಡ್ಕೋಬೇಕು, ನಿಜಂತ ಇವರಿಗೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಪರಮಾತ್ಮ ಮಾಡಿಸ್ತಾನೆ ಅಂತ ಹೇಳಬೇಕು, ಇವನಿಗೆ ಅನುಭವಿಸ್ತಾನೆ ಅಂತ ಹೇಳಬೇಕು. ನಾಲ್ಕನೇ ಮುಕ್ತಿ ಮುಕ್ತನಾಗೋದು ಅದೇ. ಸೊ ಎರಡು ಬ್ಯಾಚಿಂಗ್ ಅದು, ಅದರಿಂದ ದೋಷ ಇಲ್ಲ. ವೈಶ್ವಾನರ ಪ್ರಥಮ ಪಾದ ಮತ್ತು ಎಲ್ಲಿ ಕೂಡೋದಿಲ್ಲ ಅಲ್ಲಿ ಬಿಟ್ಟು ಅನ್ವಯ ಮಾಡಬೇಕಾಗಿಲ್ಲ. ಕೂಡಲು ಮಾತ್ರ ಅನ್ವಯ ಮಾಡಿ ಕೂಡೋದ್ರಲ್ಲಿ ಬಿಟ್ಟಾಕಿ ಕೊಡು. ಸ್ವಪ್ನಸ್ಥಾನ ಬರ್ತಿ ಬರ್ತಿ ವಾಪಸ್ ಅದಕ್ಕೆ. ಇದೇನು ಬಂತೀಗ ಜಾಗರಿತ ಮುಂದೆ ಏಮಂ ಸಪ್ನ ಸಮಸ್ತ ಅಲ್ಲ ಬಂದೆ ವಾಕ್ಯ ಹೋಯ್ತು ಹಿಂದೋಯ್ತಾ. ಮರೀಯತೆ ಅಲ್ಲ ತೃತೀಯ ಖಂಡಂ ಎತ್ರ ಸುಪ್ತೋ ಇದು ಇಲ್ಲಿ ಇದೆ ರೈಟ್. ಈಗೇನಾಯಿತು, ಆತ್ಮತ್ವೇವ ತೃತೀಯಂ ರೂಪಂ ಏವಂ ರೂಪತ್ರಯಂ ನಿರೂಪ್ಯ ಚತುರ್ಥ ಪಾದಂ ನಾಲ್ಕನೇ ರೂಪಕ್ಕೆ ಹೋಗಬೇಕಾಗಿದೆ ಈಗ. ಮೊದಲಿಂದ ಅದಕ್ಕೆ ಭಾಷ್ಯದ ರೂಪ ಇದೆ ಎಲ್ಲಿದೆ. ಹಾಂ, ಯತ್ರ ಸುಪ್ತೋ ಸುಷ್ಟ ಸುಷುಪ್ತಂತು ತಮೋ ಜ್ಞೇಯಂ ಹರಿಂ ಪ್ರಾಪ್ಯ ತದಾವೃತ. ಸುಷುಪ್ತಿ ಅವಸ್ಥೆಗೆ ತಮಸ್ಸು ಅಂತ ಅರ್ಥ. ತಮಸ್ಸು ಅಂದರೆ ಏನು, ಜೀವನಿಗೆ ಅಜ್ಞಾನ ಇರೋದ್ರಿಂದ ಅದರಿಂದ ಅಜ್ಞಾನದ ಅವಸ್ಥೆ. ನಾ ಏನು ಗೊತ್ತಾಗೋದು, ನಾನು ಮಲಗಿದ್ದೇನೆ ಗೊತ್ತಾಗಲಿಲ್ಲ ಅಂತಂದ್ರೆ ಅಜ್ಞಾನ ಗೊತ್ತಾಗಲಿಲ್ಲ ಅನ್ನೋ ಪದ ಏನು ಹೇಳುತ್ತೆ, ಅವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳುತ್ತೆ. ನ ಕಾಮಯೇತ್ ನೈವ ಪಶ್ಯೇತ್, ಜೀವ ಏನಾಗ್ತಾನಾಗ ಏನು ಬಯಸೋ ಸ್ಥಿತಿಯಲ್ಲಿಲ್ಲ. ನ ಪಶ್ಯೇತ್ ಏನು ನೋಡೋ ಸ್ಥಿತಿಯಲ್ಲಿಲ್ಲ ಜೀವ. ಸ್ವಾತ್ಮತಮೋ ವಿನಾ, ಸ್ವಾತ್ಮತಮ ಅಂದ್ರೇನು, ಸ್ವರೂಪದ ಅಜ್ಞಾನ. ಸ್ವ ಆತ್ಮತಮ ತನ್ನದೇ ಅಜ್ಞಾನ ಅವಸ್ಥೆ ಅವನಿಗೆ ಇದನ್ನು ಗೊತ್ತಾಗಿಲ್ಲ, ತಾನೇ ಒಪ್ಕೋತಾನೆ. ಕಾಲಂಚ ತಸ್ಯ ಸ್ಥಾನಸ್ಯ ಪತಿ ಪ್ರಾಜ್ಞೋ ಹರಿ ಸ್ವಯಂ. ಕಾಲಂಚ ಯಾವುದು ತಮ ಆತ್ಮ ಸ್ವಾತ್ಮತಮೋ ವಿನ ಮತ್ತು ಕಾಲಂ ವಿನ, ಕಾಲಜ್ಞಾನ ಇದೆ ಅಥವಾ ಅಜ್ಞಾನದ ಜ್ಞಾನ ಇದೆ. ತಸ್ಯ ಸ್ಥಾನಸ್ಯ ಪತಿ ಪ್ರಾಜ್ಞೋ ಹರಿ ಸ್ವಯಂ, ಆ ಸ್ಥಾನಕ್ಕೆ ಪತಿ ಯಾರು ಅಂತ ಕೇಳಿದರೆ ಪ್ರಾಜ್ಞನಾಮಕನಾದ ಪರಮಾತ್ಮ. ಚಿತ್ತಸ್ಥೋ ದರ್ಶಯೇತ್ ತಸ್ಮಾತ್ ತೇಜಸಃ ಸ್ವಪ್ನಕೃತ್ ಹರಿಹಿ. ಚಿತ್ತಸ್ಥ ಅಲ್ಲಿ ಮನಸ್ಸಿನಲ್ಲಿ ತೋರಿಸ್ತಾನೆ, ಅದಕ್ಕೆ ಸ್ವಪ್ನಾವಸ್ಥೆಯಲ್ಲಿ ಯಾವ್ದು ಜಾಗ್ರತ ಆಗಿರೋದಾಗ ಮನಸ್ಸು ಮಾತ್ರ. ದರ್ಶಯೇ ತಸ್ಮಾತ್ ತೇಜಸಃ ಸ್ವಪ್ನಕೃತ್ ಹರಿಹಿ. ಸ್ವಪ್ನರೂಪವನ್ನು ಸ್ವಪ್ನ ಅವಸ್ಥೆಯನ್ನು ಕೊಡ್ತಕ್ಕಂಥ ರೂಪಕ್ಕೆ ಏನಂತ ಹೆಸರು, ತೇಜಸಃ ಅಂತ ಹೆಸರು. ನ ಬಾಹ್ಯ ಯಾರ್ಯಾರು ಬರುತ್ತೆ ಬರುತ್ತೆ, ಸ್ವಪ್ನ ಜ್ಞಾಪಕ ಇರುತ್ತಲ್ಲ ಇರೋದ್ರಿಂದ ಸ್ವಪ್ನ ಜ್ಞಾಪಕ ಇದೆಯಲ್ಲ. ಸುಪ್ನಾವಸ್ಥೆಯಲ್ಲಿ ಜಾಗ್ರತ ಇಲ್ಲ, ಮನಸ್ಸಿಲ್ಲ, ತೇಜಸ್ವರು ಇದರಲ್ಲಿರೋದಷ್ಟೇ. ಸುಪ್ನಾವಸ್ಥೆಯಲ್ಲಿ ಮನಸ್ಸು ಜಾಗ್ರತ ಇಲ್ಲ, ಅಲ್ಲಿರೋ ಬರೀ ಇದೊಂದೇ ಸಾಕ್ಷಿ ಒಂದೇ. ಅದರಿಂದ ಅವೆಲ್ಲ ಗೊತ್ತಾಗುತ್ತೆ ಕಾಲಾದಿಗಳು. ನ ಬಾಹ್ಯಂ ಜ್ಞಾಪಯೇದ್ಯಸ್ಮಾತ್ ಪ್ರಾಜ್ಞಸ್ತೇ ನ ಜನಾರ್ದನ. ಆದರೆ ಇಲ್ಲೇನಾಗ್ತಾನೆ, ಪ್ರಾಜ್ಞ ಯಾವ ಹೊರಗಿಂದ ಯಾವುದೂ ತೋರಿಸಲಿಲ್ಲ, ಆದ್ದರಿಂದ ಹಾಗೆಯೇ ಪ್ರಾಜ್ಞಾ ಪ್ರಾಜ್ಞ ಅಂತ ಕರೀತಾರೆ. ಏಕೀಭಾವಂ ರಜೇತಾಂಚ ತೇನ ವಿಶ್ವಶ್ಚ ತೇಜಸಃ. ಐಕ್ಯ ಹೊಂತಾರೆ ಅಂತ ಕೇಳಿದರೆ ಭಗವದ್ ರೂಪಕ್ಕೆ ಅರ್ಥ ಮಾಡಿದಾಗ ಐಕ್ಯ ಹೊಂದಿಬಿಡ್ತಾರೆ, ಜೀವನಿಗೆ ಅರ್ಥ ಮಾಡಿದಾಗ ಹತ್ತಿರ ಬರ್ತಾರೆ. ಅರ್ಥ ಆಯ್ತಾ? ಅಲ್ಲೂ ಎರಡು ಅರ್ಥ ಬಂತು, ಪ್ರಾಪ್ತ ಅಂಬೋದಕ್ಕೆ ಎರಡು ಅರ್ಥ ತಗೋಬೇಕು. ಜೀವನ ವಿಷಯ ಅವರ ವ್ಯವಸ್ಥೆಯ ಅರ್ಥ ಬೇರೆ, ಭಗವದ್ ರೂಪ ವ್ಯವಸ್ಥೆಯ ಅರ್ಥ ಬೇರೆ. ಏಕೀಭೂತಸ್ತದಾ ಪ್ರಾಜ್ಞೋ ಘನೋ ಜೀವಸ್ತಮೋ ವೃತಃ ತನ್ಮಾತ್ರಸ್ಯ ಸಕಾಲಸ್ಯ ಘನಪ್ರಜ್ಞ ಪ್ರದರ್ಶನಾತಿಥಿ ಪ್ರಕಾಶಿಕಾಯಾಮ್. ಇಷ್ಟೆಲ್ಲ ಕೊಟ್ಟು ಪ್ರಕಾಶಿಕ ಅನ್ನೋ ಗ್ರಂಥಲ್ಲಿ ಹೀಗಿದೆ ಅಂತ ತಿಳಿಸ್ಬಿಟ್ರು. ಇದೆಲ್ಲ ಬೇರೆಯವ್ರು ಬರೆದ ಅರ್ಥಕ್ಕೂ ಅರ್ಥಾತ್ ಸಂಬಂಧ ಇಲ್ಲ, ಆದ್ದರಿಂದ ಆಧಾರ ಕೊಟ್ಟು ಮತ್ತೆ ಮಾತಾಡೋಂಗಿಲ್ಲ. ಅವ್ರು ಆಧಾರ ಕೊಡದೆ ಬರೀತಾರೆ, ಆಚಾರ ಆಧಾರ ಕೊಟ್ಟು ಬರೀತಾರೆ. ಆನಂದಮಯ ಪೂರ್ಣ ಇಬ್ಬರು ಒಂದು ಸೈಟ್ ಕ್ಲೇಮ್ ಮಾಡ್ತಾರೆ, ಒಂದೇ ಸೈಟ್ ನಂದು ಅಂತ ಹೇಳ್ತಾರೆ. ಯಾರು ಡಾಕ್ಯುಮೆಂಟ್ಸ್ ಕೊಡ್ತಾರೋ ಒಂದಾಗುತ್ತೆ, ಸುಮ್ಮನೆ ಬಾಯಿಂದ ಹೇಳೋದು ಎಲ್ಲರೂ ಕೋಟ್ಯಂತ ಆಗಬೇಕಾಗುತ್ತೆ. ಆಮೇಲೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ದು ಮಾತ್ರ ಹಾಗಾಗುತ್ತೋ, ಆಚಾರ್ಯ ಇವತ್ತು ಪ್ರಮಾಣ ಕೊಡೋದ್ರಿಂದ ಅರ್ಥ ಸ್ಟ್ಯಾಂಡ್ ಆಗುತ್ತೆ, ಉಳಿದವ್ರದ್ದು ಏನಿಲ್ಲ. ಆ ಸ್ಟ್ಯಾಂಡ್ ಆಗೋದ್ರೆ ಸ್ಟ್ಯಾಂಡ್ ಅಪ್ ಅಂತಾರಲ್ಲ, ಗೆಟ್ ಔಟ್ ಅಂತ, ಸ್ಟ್ಯಾಂಡ್ ಅಪ್ ಗೆಟ್ ಔಟ್ ಹೇಳಿದಾಗತ್ತೆ. ಏಕೀಭೂತಸ್ತದಾ ಪ್ರಾಜ್ಞೋ ಘನೋ ಜೀವಸ್ತಮೋ ವೃತಃ ತನ್ಮಾತ್ರಸ್ಯ ಸಕಾಲಸ್ಯ ಘನಪ್ರಜ್ಞ ಪ್ರದರ್ಶನಾತಿಥಿ ಪ್ರಕಾಶಿಕಾಯ. ಆಚಾರ್ಯ ಹೀಗೆ ಬರೆದಿದ್ದಾರೆ. ರಾಯರು ಏನು ಮಾಡ್ತಾರೆ, ಪ್ರತಿಯೊಂದು ಪದಕ್ಕೆ ಅನ್ವಯಿಸಿಬಿಟ್ಟು ಆ ವಾಕ್ಯ ತಿಳಿ ಹಾಗೆ ಮಾಡ್ತಾರೆ, ಭಾಷ್ಯದ ಅರ್ಥವನ್ನು ಮೂಲಾರೂಢ ಮಾಡ್ತಾರೆ. ಇದು ಸ್ಪೆಷಾಲಿಟಿ. ಅದು ಸುಮ್ಮನೆ ಇಷ್ಟಾರು ಓದ್ಕೊಳಕ್ಕೆ ಆಗೋದಿಲ್ಲ, ಅದನ್ನು ಯಾವ ಪದಕ್ಕೆ ಏನರ್ಥ ಅಂತ ಮಾಡ್ಕೊಳಕ್ಕೆ ಆಗೋದಿಲ್ಲ, ಅನ್ವಯ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಯ್ತು. ಆ ಘನ ಅಂದ್ರೆ ಏನು? ಸಾಲಿಡ್ ಅಂತ ಅರ್ಥ ಘನ. ಇವತ್ತು ಉದಾಹರಣೆ ಒಂದು ಪ್ರತಿಮೆ ತಂದಿರ್ತಾರೆ, ಟೊಳ್ಳಿರುತ್ತದೆ, ಟೊಳ್ಳಿರುತ್ತೆ. ಇನ್ನೊಂದು ಸಾಲಿಡ್ ಇರುತ್ತೆ, ಟೊಳ್ಳಿದ್ದಾಗ ಭಾರಿ ಲೈಟ್ ಇರುತ್ತೆ. ಅದರಿಂದ ಸಾಲಿಡ್ ಆಗಿ ಏನಾಗುತ್ತದೆ? ಒಳ್ಳೆ ಸಾಲಿಡ್. ಸಾಲಿಡ್ ಅಂತ ಹೇಳೋದಿಲ್ಲ, ಸಾಲಿಡ್ ಎಕ್ಸಾಂಪಲ್ ಹೇಗೆ ಕರಿಬೇಕಾದ್ರೆ ಆರ್ತಲ್ಲಿ ಘನ ಅಂತ ಕರೆಯೋದು. ಇವು ಆ್ಯಕ್ಚುಲಿ ಮೋಡರ್ನ್ ಘನ ಅಂತ ಕರೀತಾರೆ, ಯಾತಕ್ಕೆ ಗೊತ್ತಾ? ನೀರಿನ ಘನ ರೂಪ ಅದು, ನೀರಿನ ಘನ ರೂಪ ಇದು ಘನ. ಘನ ಅಂತ ಘನ ಅಂದರೆ ಸಾಲಿಡ್, ದ್ರವ ಅಂದರೆ ಲಿಕ್ವಿಡ್. ಅದು ಆನಂದ ಘನ ಅಂದರೆ ಏನು? ಎಲ್ಲ ಕಡೆ ಆನಂದ ತುಂಬಿಕೊಂಡಿದೆ ಅಂತ. ಆನಂದ ಘನ ಎಲ್ಲ ಕಡೆಯೂ ತುಂಬಿಕೊಂಡಿದ್ದಾನೆ. ಹಾಂ, ಗಟ್ಟಿಯಾದ ಹಾಲು ಗಟ್ಟಿಯಾದರೆ ಮೊಸರಾಗತ್ತಲ್ಲ. ಗಟ್ಟಿಯಾದಾಗ ಏನಾಗುತ್ತೆ ಅಂದರೆ ಮಾಸ್ ಕ್ಲೋಸ್ ಆಗಿ ಬರುತ್ತೆ. ಅವಾಗ ವಿಶೇಷ ಮಹತ್ವ, ಎಲ್ಲೂ ಗ್ಯಾಪ್ ಇಲ್ಲ, ಗ್ಯಾಪು ಎಲ್ಲೂ ಗ್ಯಾಪ್ ಇಲ್ಲ, ಮಿನಿಮಮ್ ಗ್ಯಾಪು. ಅದನ್ನು ಇದು ಕರೆಯೋದು. ಅದು ದೇವರಲ್ಲಿ ಆನಂದ ಆರಿ ತುಂಬಿಕೊಂಡಿದೆ ನಮ್ಗೆ ಹೇಳಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಪೂರ್ಣಾನಂದ ಘನ ಪಂಡಿತರು ಅಂತ. ಘನ ಪಂಡಿತರು ಅಂದ್ರೆ ಏನರ್ಥ? ಗಟ್ಟಿ ಪಾಂಡಿತ್ಯ ಅಂತ ಅರ್ಥ. ನಾಲ್ಕರು ಕ್ಲಾಸ್ ಕ್ಲಾಸ್ ಕೇಳಿದ ತಕ್ಷಣ ನೋಡ್ರಿ ಇಷ್ಟು ಓದಿದ್ದೇನೆ, ಇದ್ಮೇಲೆ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಅದು ಬೇರೆ. ಬೇಕಾದ ಕೇಳಿ ಅಂತ ಹೇಳಿದ್ರೆ ಘನ, ಘನ ಪಾಂಡಿತ, ಘನ ಅದೇ ಪಂಡಿತ ಅಂತ ಹೇಳಿ, ಘನ ವಿದ್ವಾಂಸ, ಘನ ಪಂಡಿತ ಇತ್ಯಾದಿಗಳೆಲ್ಲ. ಘನವಾಗಿದೆ ಅಂತ ಹೇಳೋದು ಚೆನ್ನಾಗಿದೆ ಅಂತ ಅರ್ಥ, ಘನವಾಗಿದೆ ಅಂತ ಹೇಳಿ ಕೆಲವು ಪದ್ಧತಿಗಳು ಬರುತ್ತೆ. ಚೇತೋಮುಖ ಅಂದ್ರೇನು? ಆನಂದಮಯ ಅಂದರೆ ಪೂರ್ಣಾನಂದ. ಓ, ಹೊತ್ತಾಗಿದೆ, ನಾಳೆ ಕಂಟಿನ್ಯೂ ಮಾಡೋಣ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ.